ಅಧ್ಯಾಯ 46. ಕೃಷ್ಣನ ಸಂದೇಶವನ್ನು ಗೋಪಿಯರಿಗೆ ತಲುಪಿಸಿದ್ದು. ಗೋಪಿಯರು ಉದ್ಧವನನ್ನು ನೋಡಿದಾಗ ಅವನ ಲಕ್ಷಣಗಳು ಕೃಷ್ಣನ ಲಕ್ಷಣಗಳನ್ನೇ ಹೋಲುತ್ತವೆ ಎನ್ನುವುದನ್ನು ಅವರು ಗಮನಿಸಿದರು. ಅವನು ಕೃಷ್ಣನ ಮಹಾಭಕ್ತ ಎಂದು ಅವರಿಗೆ ಅರ್ಥವಾಯಿತು. ಅವನ ಕೈಗಳು ಉದ್ದವಾಗಿದ್ದವು ಮತ್ತು ಅವನ ಬಾಹುಗಳು ತಾವರೆಯ ದಳಗಳಂತಿದ್ದವು. ಅವನು ಪೀತಾಂಬರವನ್ನುಟ್ಟಿದ್ದನು ಮತ್ತು ಕಮಲದ ಮಾಲೆಯನ್ನು ಧರಿಸಿದ್ದನು. ಅವನ ಮುಖವು ಬಹುಸುಂದರವಾಗಿತ್ತು. ಸಾರೂಪ್ಯ ಮುಕ್ತಿಯನ್ನು ಸಾಧಿಸಿದ್ದ ಮತ್ತು ಪ್ರಭುವಿನ ದೇಹ ಲಕ್ಷಣಗಳನ್ನೇ ಹೊಂದಿದ್ದ ಉದ್ಧವನು ಬಹುಮಟ್ಟಿಗೆ ಕೃಷ್ಣನಂತೆಯೇ ಕಂಡನು. ಕೃಷ್ಣನು ಇಲ್ಲದಿದ್ದಾಗ ಗೋಪಿಯರು ತಪ್ಪದೆ ಪ್ರತಿ ಪ್ರಾತಃಕಾಲ ಬೇಗನೆ ಮಾತೆ ಯಶೋದೆಯ ಮನೆಗೆ ಬರುತ್ತಿದ್ದರು. ನಂದ ಮಹಾರಾಜನೂ ಮಾತೆ ಯಶೋದೆಯೂ ಯಾವಾಗಲೂ ದುಃಖದಲ್ಲಿರುತ್ತಿದ್ದರು ಎಂದು ಅವರಿಗೆ ತಿಳಿದಿತ್ತು. ವೃಂದಾವನದಲ್ಲಿನ ಅತ್ಯಂತ ಹಿರಿಯ ವ್ಯಕ್ತಿಗಳ ಮನೆಗೆ ಹೋಗಿ ತಮ್ಮ ಗೌರವವನ್ನು ಅರ್ಪಿಸುವುದನ್ನು ಅವರು ಮೊದಲನೆಯ ಕರ್ತವ್ಯವನ್ನಾಗಿ ಮಾಡಿಕೊಂಡಿದ್ದರು. ಕೃಷ್ಣನ ಸ್ನೇಹಿತರನ್ನು ನೋಡಿ ನಂದ ಮತ್ತು ಯಶೋದೆಯರು ಕೃಷ್ಣನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಇದರಿಂದ ಅವರಿಗೆ ಸಮಾಧಾನವಾಗುತ್ತಿತ್ತು. ನಂದ ಮತ್ತು ಯಶೋದೆಯರನ್ನು ನೋಡಿ ಗೋಪಿಯರಿಗೂ ಸಂತೋಷವಾಗುತ್ತಿತ್ತು. ತನ್ನ ದೇಹ ಲಕ್ಷಣಗಳಲ್ಲಿಯೂ ಉದ್ಧವನು ಕೃಷ್ಣನಂತಿದ್ದ ಎನ್ನುವುದನ್ನು ಕಂಡಾಗ ಗೋಪಿಯರು ಅವನು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾದ ಆತ್ಮವಿರಬೇಕು ಎಂದು ಯೋಚಿಸಿದರು. ಅವರು ಕೃಷ್ಣನಂತೆಯೇ ಕಾಣುವ ಈ ಹುಡುಗ ಯಾರು? ಇವನಿಗೆ ಕಮಲದಳಗಳಂತಹ ಅದೇ ಕಣ್ಣುಗಳು, ಅದೇ ಉನ್ನತ ನಾಸಿಕ ಮತ್ತು ಸುಂದರವಾದ ಅದೇ ಮುಗುಳ್ನಗೆ. ಎಲ್ಲ ರೀತಿಗಳಲ್ಲಿಯೂ ಇವನು ಶ್ಯಾಮ ಸುಂದರನನ್ನು ಹೋಲುತ್ತಾನೆ. ಕೃಷ್ಣನಂತೆಯೇ ಉಡುಪನ್ನು ಧರಿಸುತ್ತಾನೆ. ಈ ಹುಡುಗ ಎಲ್ಲಿಂದ ಬಂದ? ಇವನನ್ನು ಮದುವೆಯಾದ ಭಾಗ್ಯಶಾಲಿಯಾರು ಎಂದು ಯೋಚಿಸಲು ಪ್ರಾರಂಭಿಸಿದರು. ಹೀಗೆಯೇ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು. ಅವನ ವಿಷಯವನ್ನು ತಿಳಿಯಲು ಅವರು ಕಾತರರಾಗಿದ್ದರು ಮತ್ತು ಸರಳ ಮನಸ್ಸಿನ ಹಳ್ಳಿಯ ಹುಡುಗಿಯರಾದದ್ದರಿಂದ ಉದ್ಧವನನ್ನು ಸುತ್ತುಗಟ್ಟಿದರು. ಉದ್ಧವನು ಕೃಷ್ಣನಿಂದ ಸಂದೇಶವನ್ನು ತಂದಿದ್ದಾನೆ ಎಂದು ತಿಳಿದು ಗೋಪಿಯರಿಗೆ ಬಹು ಸಂತೋಷವಾಯಿತು. ಕುಳಿತುಕೊಳ್ಳಲು ಒಂದು ಏಕಾಂತವಾದ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಅವನೊಡನೆ ಅವರು ಅನಿರ್ಬಂಧಿತವಾಗಿ ಮಾತನಾಡಲು ಬಯಸಿದರು. ಅಪರಿಚಿತರ ಮುಂದೆ ಸಂಕೋಚ ಪಡುವ ಸ್ಥಿತಿಯನ್ನು ತಂದುಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಅವರು ಬಹುನಮ್ರತೆಯಿಂದ ಮತ್ತು ಸೌಜನ್ಯದಿಂದ ಅವನನ್ನು ಬರಮಾಡಿಕೊಂಡರು. ನೀನು ಕೃಷ್ಣನ ಆತ್ಮೀಯ ಸಂಗಾತಿ, ಆದುದರಿಂದ ತನ್ನ ತಂದೆ ತಾಯಿಯರನ್ನು ಸಮಾಧಾನ ಪಡಿಸಲು ಅವನು ನಿನ್ನನ್ನು ವೃಂದಾವನಕ್ಕೆ ಕಳುಹಿಸಿದ್ದಾನೆ ಎಂದು ನಮಗೆ ಗೊತ್ತು. ಸಾಂಸಾರಿಕ ಪ್ರೀತಿಯು ಬಹು ಬಲವಾದದ್ದು ಎಂದು ಅರ್ಥ ಮಾಡಿಕೊಳ್ಳಬಲ್ಲೆವು. ಸನ್ಯಾಸವನ್ನು ಸ್ವೀಕರಿಸಿದ ಋಷಿಗಳೂ ತಮ್ಮ ಸಂಸಾರವನ್ನು ಬಿಟ್ಟು ಬಿಡಲಾರರು. ಆದುದರಿಂದಲೇ ಕೃಷ್ಣನು ತನ್ನ ತಂದೆ ತಾಯಿಯರನ್ನು ನೋಡಲು ನಿನ್ನನ್ನು ಕಳುಹಿಸಿದ್ದಾನೆ. ಅವನಿಗೆ ವೃಂದಾವನದಲ್ಲಿ ಬೇರೇನೂ ಕೆಲಸವಿಲ್ಲ. ಅವನೀಗ ನಗರದಲ್ಲಿದ್ದಾನೆ. ವೃಂದಾವನವೆಂಬ ಹಳ್ಳಿಯ ಅಥವಾ ಹುಲ್ಲುಗಾವಲಿನ ವಿಷಯ ಅವನಿಗೇಕೇ ಬೇಕು? ಅವನೀಗ ನಗರವಾಸಿಯಾದುದರಿಂದ ಇವುಗಳಿಂದ ಅವನಿಗೆ ಏನೂ ಪ್ರಯೋಜನವಿಲ್ಲ. ನಿಶ್ಚಯವಾಗಿಯೂ ಅವನ ಕುಟುಂಬದವರಲ್ಲದ ಜನರಿಗೂ ಅವನಿಗೂ ಸಂಬಂಧವಿಲ್ಲ. ಕುಟುಂಬಕ್ಕೆ ಸೇರದಿರುವವರ ವಿಷಯವಾಗಿ, ಅದರಲ್ಲಿಯೂ ಪರಪತ್ನಿಯರಾಗಿ ಬೇರೆ ಬಾಂಧವ್ಯ ಇರುವವರ ವಿಷಯದಲ್ಲಿ ತಲೆ ಏಕೆ ಕೆಡಿಸಿಕೊಳ್ಳಬೇಕು? ಹೂಗಳಿಂದ ಮಕರಂದವನ್ನು ಪಡೆಯುವವರಿಗೆ ಮಾತ್ರ ಅವುಗಳಲ್ಲಿ ಆಸಕ್ತಿ ಇರುವ ದುಂಬಿಗಳಂತೆ ಕೃಷ್ಣನಿಗೂ ತನಗೆ ತೃಪ್ತಿ ಬೇಕಾಗಿರುವಾಗ ಅವರಲ್ಲಿ ಆಸಕ್ತಿ. ವಿಟನು ಹಣವನ್ನು ಕಳೆದುಕೊಂಡ ಮೇಲೆ ವೇಶ್ಯೆಗೆ ಅವನಲ್ಲಿ ಆಸಕ್ತಿ ಇರುವುದಿಲ್ಲ. ಹಾಗೆಯೇ ಸರ್ಕಾರವು ತಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಾರದು ಎಂದು ಕಂಡುಕೊಂಡಾಗ ಪ್ರಜೆಗಳು ದೇಶವನ್ನೇ ಬಿಟ್ಟು ಹೋಗುತ್ತಾರೆ. ತನ್ನ ವಿದ್ಯಾಭ್ಯಾಸವು ಮುಗಿದ ಮೇಲೆ ವಿದ್ಯಾರ್ಥಿಯು ತನ್ನ ಗುರುವಿನೊಡನೆ ಮತ್ತು ಶಾಲೆಯೊಡನೆ ಸಂಬಂಧವನ್ನಿಟ್ಟುಕೊಳ್ಳುವುದಿಲ್ಲ. ಶ್ರೀಮಂತನಾದವನು ತನ್ನನ್ನು ಪೂಜಿಸುವವನ ಪೂಜೆಯನ್ನು ಸ್ವೀಕರಿಸಿ ಅನಂತರ ಅವನನ್ನು ದೂರ ಮಾಡುತ್ತಾನೆ. ಹಣ್ಣುಗಳ ಕಾಲವು ಮುಗಿದ ಮೇಲೆ ಹಕ್ಕಿಗಳಿಗೆ ಮರದಲ್ಲಿ ಆಸಕ್ತಿ ಉಳಿಯುವುದಿಲ್ಲ. ಒಬ್ಬ ಪ್ರಭುವಿನ ಮನೆಯಲ್ಲಿ ಭೋಜನ ಮಾಡಿದ ನಂತರ ಅತಿಥಿಯು ಅವನೊಡನೆ ಸಂಬಂಧವನ್ನು ಬಿಟ್ಟು ಬಿಡುತ್ತಾನೆ. ಕಾಡುಗಿಚ್ಚಿನ ನಂತರ ಹಸಿರು ಹುಲ್ಲಿಗೆ ಬರಬಂದಾಗ ಜಿಂಕೆಗಳು ಇತರ ಪ್ರಾಣಿಗಳು ಕಾಡನ್ನು ಬಿಡುತ್ತವೆ. ಹಾಗೆಯೇ ತನ್ನ ಗೆಳತಿಯೊಡನೆ ಸುಖಿಸಿ ಪುರುಷನು ತನ್ನೊಡನೆ ಅವಳ ಸಂಬಂಧವನ್ನು ಬಿಟ್ಟು ಬಿಡುತ್ತಾನೆ. ಹೀಗೆ ಹಲವು ಉಪಮಾನಗಳನ್ನು ಕೊಟ್ಟು ಗೋಪಿಯರು ಪರೋಕ್ಷವಾಗಿ ಕೃಷ್ಣನನ್ನು ಆಕ್ಷೇಪಿಸಲು ಪ್ರಾರಂಭಿಸಿದರು. ವೃಂದಾವನದ ಗೋಪಿಯರೆಲ್ಲ ಕೃಷ್ಣನ ಯೋಚನೆಯಲ್ಲಿ ಮತ್ತು ಅವನ ಬಾಲಲೀಲೆಗಳಲ್ಲಿ ತನ್ಮಯರಾಗಿದ್ದಾರೆ ಎಂದು ಉದ್ಧವನಿಗೆ ಅರ್ಥವಾಯಿತು. ಉದ್ಧವನೊಡನೆ ಕೃಷ್ಣನ ವಿಷಯವನ್ನು ಕುರಿತು ಮಾತನಾಡುವಾಗ ಅವರು ತಮ್ಮ ಮನೆಗೆಲಸಗಳನ್ನು ಮರೆತರು. ಕೃಷ್ಣನಲ್ಲಿ ಅವರ ಆಸಕ್ತಿಯು ಬೆಳೆದಂತೆ ಅವರು ತಮ್ಮನ್ನೇ ಮರೆತು ಬಿಟ್ಟರು. ಕೃಷ್ಣನೊಡನೆ ವೈಯಕ್ತಿಕ ಸಂಪರ್ಕ ಹೊಂದಿದ್ದುದರಿಂದ ಕೃಷ್ಣನನ್ನು ಕುರಿತ ಯೋಚನೆಗಳಲ್ಲಿ ಗೋಪಿಯರಲ್ಲಿ ಒಬ್ಬಳಾದ ಶ್ರೀಮತಿ ರಾಧಾರಾಣಿಯು ಎಷ್ಟು ಮೈ ಮರೆತಿದ್ದಳೆಂದರೆ ಅಲ್ಲಿ ಹಾರಾಡುತ್ತಾ ಅವಳ ಚರಣ ಕಮಲಗಳನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದ ದುಂಬಿಯೊಡನೆ ಮಾತನಾಡಲು ಪ್ರಾರಂಭಿಸಿದಳು. ದುಂಬಿಯನ್ನು ಕೃಷ್ಣನ ದೂತನೆಂದು ಭಾವಿಸಿ ಇನ್ನೊಬ್ಬ ಗೋಪಿಯು ಕೃಷ್ಣನ ದೂತ ಉದ್ಧವನೊಂದಿಗೆ ಮಾತನಾಡುತ್ತಿದ್ದಾಗ ರಾಧಾರಾಣಿಯು ದುಂಬಿಯೊಂದಿಗೆ ಹೀಗೆ ಮಾತನಾಡಲು ಪ್ರಾರಂಭಿಸಿದಳು. ದುಂಬಿಯೇ, ಹೂಗಳ ಮಕರಂದವನ್ನು ಕುಡಿಯುವುದು ನಿನ್ನ ಅಭ್ಯಾಸ, ಕೃಷ್ಣನದು ಅದೇ ಅಭ್ಯಾಸವಾದುದರಿಂದ ನೀನು ಕೃಷ್ಣನ ದೂತನಾಗಲು ಬಯಸಿದ್ದೀಯೇ? ನನ್ನ ಪ್ರತಿಸ್ಪರ್ಧಿಯಾದ ಬೇರೊಬ್ಬ ಹುಡುಗಿಯ ಸ್ತನಗಳನ್ನು ಕೃಷ್ಣನು ಒತ್ತುತ್ತಿದ್ದಾಗ ಅವನ ಹೂಮಾಲೆಗೆ ಅಂಟಿಕೊಂಡಿದ್ದ ಕೆಂಪು ಕುಂಕುಮವನ್ನು ನಿನ್ನ ಮೀಸೆಯ ಮೇಲೆ ನೋಡಿದ್ದೇನೆ. ಆ ಹೂವನ್ನು ಮುಟ್ಟಿದನೆಂದು ನಿನಗೆ ಬಹುಹೆಮ್ಮೆ. ನಿನ್ನ ಮೀಸೆ ಕೆಂಪಾಗಿದೆ. ನೀನು ನನಗೊಂದು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀಯೇ? ನನ್ನ ಪಾದಗಳನ್ನು ಸ್ಪರ್ಶಿಸಲು ಕಾತರನಾಗಿದ್ದೀಯೇ? ಆದರೆ ಪ್ರಿಯ ದುಂಬಿಯೇ, ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ. ನನ್ನನ್ನು ಮುಟ್ಟಬೇಡ. ನಂಬಿಕೆಗೆ ಅರ್ಹನಲ್ಲದ ನಿನ್ನ ಯಜಮಾನನಿಂದ ನನಗೆ ಯಾವ ಸಂದೇಶವೂ ಬೇಡ. ನೀನು ನೆಚ್ಚಲಾಗದ ಒಡೆಯನಾದ ನೆಚ್ಚಲಾರದ ಬಂಟ. ದೂತನಾಗಿ ಬಂದ ಉದ್ಧವನನ್ನು ಆಕ್ಷೇಪಿಸುವುದಕ್ಕಾಗಿಯೇ ಶ್ರೀಮತಿ ರಾಧಾರಾಣಿಯು ಉದ್ದೇಶಪೂರ್ವಕವಾಗಿ ದುಂಬಿಯೊಡನೆ ವ್ಯಂಗ್ಯವಾಗಿ ಮಾತನಾಡಿರಬಹುದು. ಪರೋಕ್ಷವಾಗಿ ಶ್ರೀಮತಿ ರಾಧಾರಾಣಿಯು ಉದ್ಧವನು ದೇಹ ಲಕ್ಷಣಗಳಲ್ಲಿ ಮಾತ್ರವೇ ಕೃಷ್ಣನನ್ನು ಹೋಲುವುದಿಲ್ಲ, ಅವನು ಕೃಷ್ಣನಿಗೆ ಸಮ ಎಂದು ಕಂಡುಕೊಂಡಳು. ಉದ್ಧವನು ಕೃಷ್ಣನಷ್ಟೇ ನಂಬಿಕೆಗೆ ಅರ್ಹನಲ್ಲ ಎಂದು ಸೂಚಿಸಿದಳು. ಕೃಷ್ಣ ಮತ್ತು ಅವನ ದೂತರ ವಿಷಯದಲ್ಲಿ ತನಗೆ ಏಕೆ ಅಸಮಾಧಾನ ಎನ್ನುವುದಕ್ಕೆ ಶ್ರೀಮತಿ ರಾಧಾರಾಣಿಯು ಸ್ಪಷ್ಟವಾದ ಕಾರಣಗಳನ್ನು ಕೊಡಬಯಸಿದಳು. ಅವಳು ದುಂಬಿಗೆ ಹೀಗೆ ಹೇಳಿದಳು: ನಿನ್ನ ಒಡೆಯ ಕೃಷ್ಣನ ಗುಣವು ನಿನ್ನ ಗುಣವೇ. ನೀನು ಒಂದು ಹೂವಿನ ಮೇಲೆ ಕುಳಿತುಕೊಳ್ಳುತ್ತಿ, ಒಂದಿಷ್ಟು ಮಕರಂದವನ್ನು ತೆಗೆದುಕೊಂಡು ಕೂಡಲೇ ಹಾರಿ ಹೋಗಿ ಇನ್ನೊಂದು ಹೂವಿನ ಮೇಲೆ ಕುಳಿತು ರುಚಿಯನ್ನು ನೋಡುತ್ತಿ. ನೀನು ನಿನ್ನ ಯಜಮಾನ ಕೃಷ್ಣನಂತೆಯೇ. ಅವನು ನಮಗೆ ಅವನ ತುಟಿಗಳನ್ನು ಸವಿಯುವ ಅವಕಾಶವನ್ನು ಕೊಟ್ಟನು. ಅನಂತರ ಸಂಪೂರ್ಣವಾಗಿ ಹೊರಟು ಹೋದನು. ಸದಾ ಕಮಲ ಪುಷ್ಪಗಳ ನಡುವೆ ಇರುವ ಸಿರಿದೇವತೆ ಲಕ್ಷ್ಮಿಯು ಕೃಷ್ಣನ ಸೇವೆಯಲ್ಲಿಯೇ ನಿರತಳಾಗಿರುತ್ತಾಳೆ ಎಂದು ನನಗೆ ಗೊತ್ತು. ಆದರೆ ಕೃಷ್ಣನಲ್ಲಿ ಅವಳಿಗೇಕೆ ಇಷ್ಟು ಮೋಹ ಎಂದು ನನಗೆ ಅರ್ಥವಾಗುವುದಿಲ್ಲ. ಅವನ ನಿಜವಾದ ಸ್ವಭಾವವು ತಿಳಿದಿದ್ದರೂ ಅವಳು ಅವನಲ್ಲಿ ಮೋಹಗೊಂಡಿದ್ದಾಳೆ. ನಮ್ಮ ವಿಷಯ ಹೇಳುವುದಾದರೆ ನಾವು ಲಕ್ಷ್ಮಿಗಿಂತ ಬುದ್ಧಿವಂತರು. ಕೃಷ್ಣನಿಂದ ಅಥವಾ ಅವನ ದೂತರಿಂದ ಇನ್ನು ಮುಂದೆ ನಾವು ಮೋಸ ಹೋಗುವುದಿಲ್ಲ. ತಜ್ಞರ ಅಭಿಪ್ರಾಯದಲ್ಲಿ ಸಿರಿದೇವತೆಯಾದ ಲಕ್ಷ್ಮಿಯು ರಾಧಾರಾಣಿಯ ಅಧೀನ ವಿಸ್ತರಣೆ. ಕೃಷ್ಣನಿಗೆ ವಿಷ್ಣುಮೂರ್ತಿಯ ಹಲವಾರು ವಿಸ್ತರಣೆಗಳಿರುವಂತೆ ಅವನ ಆನಂದ ಶಕ್ತಿಯಾದ ರಾಧಾರಾಣಿಗೂ ಸಿರಿದೇವತೆಗಳ ಅಸಂಖ್ಯಾತ ವಿಸ್ತರಣೆಗಳುಂಟು. ಆದುದರಿಂದ ಸಿರಿದೇವತೆಯಾದ ಲಕ್ಷ್ಮಿಯು ಗೋಪಿಯ ಸ್ಥಾನಕ್ಕೆ ಏರಲು ಸದಾ ಕಾತರಳಾಗಿರುತ್ತಾಳೆ. ಶ್ರೀಮತಿ ರಾಧಾರಾಣಿಯು ಮುಂದುವರಿಸಿ ಹೀಗೆಂದಳು: ಮೂರ್ಖದುಂಬಿಯೇ, ಕೃಷ್ಣನ ಮಹಿಮೆಗಳನ್ನು ಹಾಡಿ ನನ್ನನ್ನು ತೃಪ್ತಿಪಡಿಸಿ ಒಂದು ಬಹುಮಾನವನ್ನು ಪಡೆಯಲು ನೀನು ಪ್ರಯತ್ನಿಸುತ್ತಿದ್ದೀಯೇ? ಆದರೆ ಅದು ವ್ಯರ್ಥ ಪ್ರಯತ್ನ. ನಮ್ಮ ಸ್ವತ್ತೆಲ್ಲವನ್ನೂ ಕಳೆದುಕೊಂಡಿದ್ದೇವೆ. ನಮ್ಮ ಮನೆಗಳನ್ನೂ ಸಂಸಾರಗಳನ್ನೂ ಬಿಟ್ಟು ಬಂದಿದ್ದೇವೆ. ನಮಗೆ ಕೃಷ್ಣನ ವಿಷಯ ಚೆನ್ನಾಗಿ ಗೊತ್ತು, ನಿನಗಿಂತ ಚೆನ್ನಾಗಿ ಗೊತ್ತು. ಆದುದರಿಂದ ನೀನು ಅವನ ಪರವಾಗಿ ಏನೇ ಹೇಳಿದರೂ ಅದು ನಮಗೆ ಹಳೆಯ ಕತೆ. ಕೃಷ್ಣನು ಈಗ ನಗರದಲ್ಲಿದ್ದಾನೆ. ಅರ್ಜುನನ ಗೆಳೆಯನೆಂದೇ ಪ್ರಸಿದ್ಧನಾಗಿದ್ದಾನೆ. ಈಗ ಅವನಿಗೆ ಅನೇಕ ಮಂದಿ ಹೊಸ ಸ್ನೇಹಿತರಿದ್ದಾರೆ. ನಿಸ್ಸಂದೇಹವಾಗಿ ಅವನ ಸಹವಾಸದಲ್ಲಿ ತುಂಬ ಸಂತೋಷದಿಂದಿದ್ದಾರೆ. ಅವರ ಎದೆಗಳಲ್ಲಿ ಉರಿಯುವ ಕಾಮಾಗ್ನಿಯನ್ನು ಕೃಷ್ಣನು ಸಂತೃಪ್ತಿಗೊಳಿಸುವುದರಿಂದ ಅವರೀಗ ಸಂತೋಷವಾಗಿದ್ದಾರೆ. ನೀನೂ ಈಗ ಅಲ್ಲಿಗೆ ಹೋಗಿ ಕೃಷ್ಣನ ಮಹಿಮೆಯನ್ನು ಹಾಡಿದರೆ ಅವರು ಸಂತೋಷದಿಂದ ನಿನಗೆ ಬಹುಮಾನವನ್ನು ಕೊಡಬಹುದು. ಹೊಗಳು ಭಟ್ಟನಾಗಿ ನನ್ನನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದೀಯೇ? ಆದುದರಿಂದ ನೀನು ನನ್ನ ಪಾದದಡಿಯಲ್ಲಿ ನಿನ್ನ ತಲೆಯನ್ನು ಇಟ್ಟಿದ್ದೀಯೇ? ಆದರೆ ನಿನ್ನ ಉಪಾಯವು ನನಗೆ ಗೊತ್ತು. ಬಹುದೊಡ್ಡ ಮೋಸಗಾರ ಕೃಷ್ಣನ ಕಡೆಯಿಂದ ಬಂದಿರುವ ದೂತ ನೀನು ಎಂದು ನನಗೆ ಗೊತ್ತು. ಆದುದರಿಂದ ದಯೆಯಿಟ್ಟು ನನ್ನನ್ನು ಬಿಟ್ಟು ಹೋಗು. ಎರಡು ವಿರುದ್ಧ ಪಕ್ಷಗಳನ್ನು ಮತ್ತೆ ಒಟ್ಟಿಗೆ ತರುವುದರಲ್ಲಿ ನೀನು ನಿಪುಣ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ನಾನು ನಿನ್ನನ್ನಾಗಲಿ ನಿನ್ನ ಒಡೆಯ ಕೃಷ್ಣನನ್ನಾಗಲಿ ನಂಬಲು ಸಾಧ್ಯವಿಲ್ಲ. ಕೃಷ್ಣನಿಗಾಗಿಯೇ ನಾವು ನಮ್ಮ ಸಂಸಾರಗಳನ್ನು, ಗಂಡಂದಿರುಗಳನ್ನು, ಮಕ್ಕಳನ್ನು ಮತ್ತು ಬಂಧುಗಳನ್ನು ಬಿಟ್ಟು ಬಂದೆವು. ಆದರೆ ಈ ವಿನಿಮಯದಲ್ಲಿ ತನ್ನ ಕರ್ತವ್ಯವಿದೆ ಎಂದು ಅವನಿಗೆ ಎನಿಸಲಿಲ್ಲ. ನಮ್ಮನ್ನು ಸಂಪೂರ್ಣವಾಗಿ ಬಿಟ್ಟು ಹೊರಟು ಹೋಗಿದ್ದಾನೆ. ಮತ್ತೆ ನಾವು ಅವನನ್ನು ನೆಚ್ಚಲು ಸಾಧ್ಯ ಎಂದು ನೀನು ಹೇಗೆ ಯೋಚಿಸುತ್ತೀಯೇ? ತರುಣಿಯರ ಸಹವಾಸವಿಲ್ಲದೆ ಹೆಚ್ಚು ಕಾಲ ಇರಲು ಕೃಷ್ಣನಿಗೆ ಸಾಧ್ಯವಿಲ್ಲ ಎನ್ನುವುದು ನಮಗೆ ಗೊತ್ತು. ಅವನ ಸ್ವಭಾವವೇ ಹಾಗೆ. ಅವನೀಗ ಮುಗ್ಧ ಗೋಪಬಾಲೆಯರೊಂದಿಗೆ ಇಲ್ಲ. ಆದುದರಿಂದ ಅವನಿಗೆ ಮಥುರೆಯ ಅಲ್ಲಿ ಕಷ್ಟವಾಗುತ್ತಿದೆ. ಅವನೀಗ ಶ್ರೀಮಂತ ಸಮಾಜದಲ್ಲಿದ್ದಾನೆ. ತರುಣಿಯರ ಸ್ನೇಹವನ್ನು ಮಾಡಿಕೊಳ್ಳುವುದು ಅವನಿಗೆ ಕಷ್ಟವಾಗುತ್ತಿರಬೇಕು. ಮತ್ತೆ ಅವನ ಪರವಾಗಿ ನಮ್ಮ ಮನಸ್ಸನ್ನು ಒಲಿಸಲು ಅಥವಾ ನಮ್ಮನ್ನಲ್ಲಿಗೆ ಕರೆದುಕೊಂಡು ಹೋಗಲು ನೀನು ಬಂದಿರಬೇಕು. ಆದರೆ ನಾವು ಅಲ್ಲಿಗೆ ಹೋಗುತ್ತೇವೆಂದು ಕೃಷ್ಣನು ಹೇಗೆ ನಿರೀಕ್ಷಿಸುತ್ತಾನೆ? ವೃಂದಾವನ ಅಥವಾ ಮಥುರೆಯಲ್ಲಿ ಮಾತ್ರವಲ್ಲ, ವಿಶ್ವದಲ್ಲಿ ಎಲ್ಲಿಯೇ ಆದರೂ ಹುಡುಗಿಯರನ್ನು ಆಕರ್ಷಿಸಲು ಅವನಿಗೆ ಶಕ್ತಿಯಿದೆ. ಅವನ ಮಾಂತ್ರಿಕ ಮುಗುಳ್ನಗೆಯು ಎಷ್ಟು ಆಕರ್ಷಕವಾಗಿದೆ ಮತ್ತು ಅವನ ಹುಬ್ಬಿನ ಅಲುಗಾಟವು ಎಷ್ಟು ಸುಂದರವಾಗಿದೆ ಎಂದರೆ ಅವನು ಸ್ವರ್ಗಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳಲ್ಲಿ ಯಾವ ಹೆಂಗಸನ್ನಾದರೂ ಕರೆದುಕೊಳ್ಳಬಹುದು. ಭಾಗ್ಯ ದೇವತೆಯರಲ್ಲಿ ಅತ್ಯಂತ ಶ್ರೇಷ್ಠಳಾದ ಮಹಾಲಕ್ಷ್ಮಿಯು ಅವನಿಗೆ ಒಂದಿಷ್ಟು ಸೇವೆ ಮಾಡಬೇಕೆಂದು ಹಂಬಲಿಸುತ್ತಾಳೆ. ಜಗತ್ತಿನ ಈ ಎಲ್ಲ ಹೆಂಗಸರ ಮುಂದೆ ನಾವೆಷ್ಟರವರು? ನಾವು ಲೆಕ್ಕಕ್ಕೇ ಬರುವುದಿಲ್ಲ. ಕೃಷ್ಣನು ತಾನು ಬಹುಕೃಪಾಳು ಎಂದು ಹೇಳಿಕೊಳ್ಳುತ್ತಾನೆ. ಮಹಾಸಂತರು ಅವನನ್ನು ಹೊಗಳುತ್ತಾರೆ. ಅವನು ನಮ್ಮ ವಿಷಯದಲ್ಲಿ ಕೃಪೆಯನ್ನು ತೋರಿಸಿದರೆ ಸಾಕು. ಅವನ ಗುಣವನ್ನು ಪರಿಪೂರ್ಣವಾಗಿ ತೋರಿಸಿಕೊಟ್ಟಂತೆ. ಏಕೆಂದರೆ ಅವನು ನಮ್ಮನ್ನು ತುಳಿದಿದ್ದಾನೆ ಮತ್ತು ಅಲಕ್ಷ್ಯ ಮಾಡಿದ್ದಾನೆ. ಬಡಪಾಯಿ ದೂತನೇ, ನೀನೊಬ್ಬ ಅಷ್ಟು ಬುದ್ಧಿಯಿಲ್ಲದ ಸೇವಕ. ನಿನಗೆ ಕೃಷ್ಣನ ವಿಷಯ ಹೆಚ್ಚು ತಿಳಿಯದು. ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಜನ್ಮಗಳಲ್ಲಿಯೂ ಕೃಷ್ಣನು ಎಷ್ಟು ಕೃತಜ್ಞ ಮತ್ತು ಎಷ್ಟು ಕಲ್ಲು ಹೃದಯದವನು ಎನ್ನುವುದನ್ನು ನಾವು ನಮ್ಮ ಅಜ್ಜಿ ಪೌರ್ಣಮಾಸಿಯಿಂದ ಕೇಳಿದ್ದೇವೆ. ಅವಳು ನಮಗೆ ಎಲ್ಲ ವಿಷಯವನ್ನೂ ಹೇಳಿದ್ದಾಳೆ. ಈ ಜನ್ಮಕ್ಕೆ ಮೊದಲು ಅವನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ. ಆಗ ಅವನ ಹೆಸರು ರಾಮಚಂದ್ರ ಎಂದು. ಆ ಜನ್ಮದಲ್ಲಿ ತನ್ನ ಸ್ನೇಹಿತನ ಶತ್ರುವಾದ ವಾಲಿಯನ್ನು ಕ್ಷತ್ರಿಯರಿಗೆ ಯೋಗ್ಯವಾದ ರೀತಿಯಲ್ಲಿ ಕೊಲ್ಲದೆ ಬೇಟೆಗಾರನಂತೆ ಕೊಂದ. ಬೇಟೆಗಾರನು ಒಂದೆಡೆಯಲ್ಲಿ ಬಚ್ಚಿಟ್ಟುಕೊಂಡು ಪ್ರಾಣಿಯನ್ನು ಎದುರಿಸದೆ ಕೊಲ್ಲುತ್ತಾನೆ. ರಾಮಚಂದ್ರನು ಕ್ಷತ್ರಿಯನಾಗಿ ವಾಲಿಯನ್ನು ಎದುರಿಸಿ ಕೊಲ್ಲಬೇಕಾಗಿತ್ತು. ಆದರೆ ತನ್ನ ಸ್ನೇಹಿತನ ಪ್ರಚೋದನೆಯಿಂದ ಅವನು ಮರದ ಹಿಂದಿನಿಂದ ಕೊಂದ. ಹೀಗೆ ಕ್ಷತ್ರಿಯ ಧರ್ಮದ ತತ್ವಗಳಿಂದ ವಿಮುಖನಾದ ಅವನು ಸೀತೆಯ ಸೌಂದರ್ಯದಿಂದ ಎಷ್ಟು ಆಕರ್ಷಿತನಾಗಿದ್ದನೆಂದರೆ ರಾವಣನ ತಂಗಿ ಶೂರ್ಪನಖಿಯ ಮೂಗನ್ನೂ ಕಿವಿಗಳನ್ನೂ ಕತ್ತರಿಸಿ ಅವಳನ್ನು ವಿರೂಪಗೊಳಿಸಿದನು. ಅವಳು ಅವನಿಗೆ ಸಮೀಪವಾಗಬೇಕೆಂದು ಬಯಸಿದಳು. ಕ್ಷತ್ರಿಯನಾಗಿ ಅವನು ಅವಳನ್ನು ತೃಪ್ತಿಪಡಿಸಬೇಕಾಗಿತ್ತು. ಆದರೆ ಅವನು ಎಷ್ಟು ಸ್ವಾರ್ಥಿ ಎಂದರೆ ಅವನಿಗೆ ಸೀತಾದೇವಿಯನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವನು ಶೂರ್ಪನಖಿಯನ್ನು ವಿರೂಪ ಮಾಡಿದ. ಈ ಕ್ಷತ್ರಿಯ ಜನ್ಮಕ್ಕೆ ಮೊದಲು ಅವನು ವಾಮನದೇವ ಎನ್ನುವ ಬ್ರಾಹ್ಮಣ ಹುಡುಗನಾಗಿದ್ದ. ಅವನು ಬಲಿಮಹಾರಾಜನಿಂದ ದಾನವನ್ನು ಬೇಡಿದ. ಬಲಿಮಹಾರಾಜನು ಎಷ್ಟು ಉದಾರಿ ಎಂದರೆ ತನ್ನಲ್ಲಿ ಇದ್ದುದನ್ನೆಲ್ಲ ವಾಮನದೇವನಿಗೆ ಕೊಟ್ಟು ಬಿಟ್ಟ. ಆದರೆ ವಾಮನದೇವನಾಗಿ ಕೃಷ್ಣನು ಕೃತಜ್ಞತೆಯಿಂದ ಅವನನ್ನು ಒಂದು ಕಾಗೆಯಂತೆ ಬಂಧಿಸಿ ಪಾತಾಳ ಲೋಕಕ್ಕೆ ತುಳಿದುಬಿಟ್ಟ. ನಮಗೆ ಕೃಷ್ಣನ ವಿಷಯವೆಲ್ಲ ತಿಳಿದಿದೆ. ಅವನು ಎಷ್ಟು ಕೃತಜ್ಞ ಎಂದೂ ತಿಳಿದಿದೆ. ಆದರೆ ನಮಗಿರುವ ಕಷ್ಟವೆಂದರೆ ಅವನು ಎಷ್ಟು ಕ್ರೂರಿ ಮತ್ತು ಕಠಿಣ ಹೃದಯಿ ಎಂದು ತಿಳಿದಿದ್ದರೂ ಅವನ ವಿಷಯವಾಗಿ ಮಾತನಾಡದಿರಲು ಸಾಧ್ಯವಿಲ್ಲ. ಈ ಮಾತನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ. ಮಾತ್ರವಲ್ಲ, ಮಹಾಋಷಿಗಳು ಮತ್ತು ಸಂತರು ಅವನನ್ನು ಕುರಿತು ಮಾತನಾಡುವುದರಲ್ಲಿಯೇ ನಿರತರಾಗಿರುತ್ತಾರೆ. ಈ ಕಪ್ಪು ಛಾಯೆಯ ಹುಡುಗನೊಂದಿಗೆ ಸ್ನೇಹ ಮಾಡಿಕೊಳ್ಳಲು ವೃಂದಾವನದ ಗೋಪಿಯರಾದ ನಮಗೆ ಇಷ್ಟವಿಲ್ಲ. ಆದರೆ ಅವನನ್ನು ಸ್ಮರಿಸುವುದನ್ನೂ ಅವನ ಕಾರ್ಯಗಳನ್ನು ಕುರಿತು ಮಾತನಾಡುವುದನ್ನು ಬಿಡುವುದು ಹೇಗೆ ಎಂದು ನಮಗೆ ತಿಳಿಯದು. ಕೃಷ್ಣನು ಪರಿಪೂರ್ಣನಾದದ್ದರಿಂದ ಅವನ ನಿರ್ದಯ ಕಾರ್ಯಗಳು ಎಂದು ಜನರು ಕರೆಯುವ ಕಾರ್ಯಗಳು ಅವನ ದಯಾಮಯ ಕಾರ್ಯಗಳಷ್ಟೇ ರುಚಿಯಾಗಿರುತ್ತವೆ. ಏನೇ ಆದರೂ ಸಂತರು, ಗೋಪಿಯರಂತಹ ಮಹಾನ್ ಭಕ್ತರು ಕೃಷ್ಣನನ್ನು ಬಿಡಲು ಸಾಧ್ಯವೇ ಇಲ್ಲ. ಆದುದರಿಂದ ಚೈತನ್ಯ ಮಹಾಪ್ರಭುಗಳು, ಕೃಷ್ಣ ನೀನು ಎಲ್ಲ ರೀತಿಗಳಲ್ಲಿ ಅನಿರ್ಬಂಧಿತನು ಮತ್ತು ಸ್ವತಂತ್ರನು. ನೀನು ನಿನ್ನ ಮನಬಂದಂತೆ ನನ್ನನ್ನು ಆಲಂಗಿಸಬಹುದು, ಇಲ್ಲವೇ ನಿನ್ನ ಪಾದಗಳ ಅಡಿಯಲ್ಲಿ ಪುಡಿ ಮಾಡಬಹುದು. ನನ್ನ ಇಡೀ ಜನ್ಮದಲ್ಲಿ ನಿನ್ನನ್ನು ಕಾಣಲಾಗದಂತೆ ಮಾಡಿ ನನ್ನ ಹೃದಯವು ಬಿರಿಯುವಂತೆ ಮಾಡಬಹುದು. ಆದರೆ ನಾನು ಪ್ರೀತಿಸುವುದು ನಿನ್ನೊಬ್ಬ ನನ್ನೇ ಎಂದು ಪ್ರಾರ್ಥಿಸಿದರು. ಶ್ರೀಮತಿ ರಾಧಾರಾಣಿಯು ಮುಂದುವರೆದು ಹೀಗೆ ಹೇಳಿದಳು: ನನ್ನ ಅಭಿಪ್ರಾಯದಲ್ಲಿ ಕೃಷ್ಣನ ವಿಷಯವನ್ನು ಕೇಳಲೂಬಾರದು. ಏಕೆಂದರೆ ಅವನ ದಿವ್ಯ ಕಾರ್ಯಗಳ ಅಮೃತದ ಒಂದು ತೊಟ್ಟನ್ನು ಕಿವಿಯಲ್ಲಿ ಹಾಕಿದರೂ ಕೂಡಲೇ ಅಂತಹ ಮನುಷ್ಯನು ಆಕರ್ಷಣೆ ಮತ್ತು ನಿರಾಕರಣೆಗಳ ದ್ವಂದ್ವಗಳ ವೇದಿಕೆಯನ್ನು ಮೀರುತ್ತಾನೆ. ಭೌತಿಕ ಮೋಹದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಮನುಷ್ಯನು ಪ್ರತಿಯೊಬ್ಬನಿಗೂ ಪ್ರಿಯವಾದ ಈ ಭೌತಿಕ ಜಗತ್ತಿನ ಸಂಸಾರದ ಮನೆಯ ಹೆಂಡತಿ ಮಕ್ಕಳ ಮತ್ತಿತರ ಎಲ್ಲ ವಸ್ತುಗಳ ಮೋಹವನ್ನು ಬಿಟ್ಟು ಬಿಡುತ್ತಾನೆ. ಭೌತಿಕ ಸ್ವತ್ತುಗಳನ್ನೆಲ್ಲ ದೂರ ಮಾಡುವುದರಿಂದ ಅವನ ನೆಂಟರೂ ಅವನೂ ಅಸುಖಿಗಳಾಗುತ್ತಾರೆ. ಅನಂತರ ಅವನು ಮನುಷ್ಯ ರೂಪದಲ್ಲಿ ಅಥವಾ ಪಕ್ಷಿಯಂತಹ ಬೇರೆ ಯಾವುದೇ ಜೀವನದಲ್ಲಿ ಕೃಷ್ಣನನ್ನು ಹುಡುಕಿಕೊಂಡು ಅಲೆಯುತ್ತಾನೆ. ವಾಸ್ತವವಾಗಿ ಕೃಷ್ಣನನ್ನು, ಅವನ ಹೆಸರನ್ನು, ಗುಣವನ್ನು, ರೂಪವನ್ನು, ಲೀಲೆಗಳನ್ನು, ಅವನ ಸಲಕರಣೆಗಳನ್ನು ಮತ್ತು ಪರಿವಾರವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಶ್ರೀಮತಿ ರಾಧಾರಾಣಿಯು ಕೃಷ್ಣನ ಕಪ್ಪು ದೂತನನ್ನು ಸಂಬೋಧಿಸಿ ಮಾತನ್ನು ಮುಂದುವರಿಸಿದಳು. ದಯವಿಟ್ಟು ಇನ್ನು ಕೃಷ್ಣನ ವಿಷಯವಾಗಿ ಮಾತನಾಡಬೇಡ, ಇನ್ನಾವುದಾದರೂ ವಿಷಯವನ್ನು ಕುರಿತು ಮಾತನಾಡುವುದು ಉತ್ತಮ. ನಮ್ಮ ಹಣೆಯ ಬರಹ ಆಗಲೇ ನಿರ್ಧಾರವಾಗಿದೆ. ಬೇಟೆಗಾರನ ಇಂಪಾದ ಸಂಗೀತದಿಂದ ಕಾಡಿನಲ್ಲಿ ಮಂತ್ರಮುಗ್ಧರಾದ ಕಪ್ಪು ಚುಕ್ಕೆಗಳುಳ್ಳ ಹೆಣ್ಣು ಜಿಂಕೆಗಳ ಸ್ಥಿತಿ ನಮ್ಮದು. ನಾವು ಕೃಷ್ಣನ ಸವಿ ಮಾತುಗಳಿಂದ ಮಂತ್ರಮುಗ್ಧರಾಗಿದ್ದೇವೆ. ಅವನ ಕಾಲ್ಬೆರಳುಗಳ ಉಗುರುಗಳ ಕಿರಣಗಳನ್ನೇ ಕುರಿತು ಮತ್ತೆ ಮತ್ತೆ ಯೋಚಿಸುತ್ತೇವೆ. ಅವನ ಸಹವಾಸಕ್ಕಾಗಿ ಹೆಚ್ಚು ಹೆಚ್ಚಾಗಿ ಕಾಮಿಗಳಾಗುತ್ತೇವೆ. ಆದುದರಿಂದ ಕೃಷ್ಣನ ವಿಷಯ ಇನ್ನೇನೂ ಹೇಳಬೇಡ ಎಂದು ಬೇಡಿಕೊಳ್ಳುತ್ತೇನೆ. ರಾಧಾರಾಣಿಯು ದುಂಬಿ ದೂತನೊಡನೆ ಆಡಿದ ಮಾತುಗಳು ಕೃಷ್ಣನನ್ನು ಆಕ್ಷೇಪಿಸಿದ್ದು, ಆದರೆ ಅದೇ ಕಾಲದಲ್ಲಿ ಅವನನ್ನು ಕುರಿತು ಮಾತನಾಡುವುದನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದುದು ಇವೆಲ್ಲ ಮಹಾಭಾವ ಎನ್ನುವ ಅತ್ಯುನ್ನತ ದಿವ್ಯ ಹರ್ಷಾತಿರೇಕದ ಲಕ್ಷಣಗಳು. ಹರ್ಷಾತಿರೇಕದ ಮಹಾಭಾವವು ರಾಧಾರಾಣಿ ಮತ್ತು ಅವಳ ಗೆಳತಿಯರಲ್ಲಿ ಮಾತ್ರ ಪ್ರಕಟವಾಗಬಲ್ಲದು. ಶ್ರೀರೂಪ ಗೋಸ್ವಾಮಿ ಮತ್ತು ವಿಶ್ವನಾಥ ಚಕ್ರವರ್ತಿ ಠಾಕೂರರಂತಹ ಆಚಾರ್ಯರು ಶ್ರೀಮತಿ ರಾಧಾರಾಣಿಯ ಈ ಮಹಾಭಾವದ ಮಾತುಗಳನ್ನು ವಿಶ್ಲೇಷಿಸಿದ್ದಾರೆ. ಉದ್ಘೂಣ, ದಿಗ್ಭ್ರಮೆ ಮತ್ತು ಜಲ್ಪ ಪ್ರತಿಜಲ್ಪ ಎಂದರೆ ಬೇರೆ ಬೇರೆ ರೀತಿಗಳಲ್ಲಿ ಮಾತನಾಡುವುದು. ಹೀಗೆ ವಿವಿಧ ಭಾವಗಳನ್ನು ವರ್ಣಿಸಿದ್ದಾರೆ. ರಾಧಾರಾಣಿಯಲ್ಲಿ ಉಜ್ಜಲ ಅಥವಾ ಅಮೂಲ್ಯ ಆಭರಣ ಅಥವಾ ಭಗವಂತನ ಪ್ರೇಮದ ಶಾಸ್ತ್ರವು ಕಾಣುತ್ತದೆ. ರಾಧಾರಾಣಿಯು ದುಂಬಿಯೊಡನೆ ಮಾತನಾಡುತ್ತಿದ್ದಾಗ ಅತ್ತಿತ್ತ ಹಾರಾಡುತ್ತಿದ್ದ ದುಂಬಿಯು ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಕೃಷ್ಣನ ವಿರಹದಿಂದ ಅವಳು ಸಂಪೂರ್ಣವಾಗಿ ದುಃಖದಲ್ಲಿಯೇ ಇದ್ದಳು. ದುಂಬಿಯೊಡನೆ ಮಾತನಾಡುತ್ತಾ ಆನಂದೋನ್ಮಾದವನ್ನು ಅನುಭವಿಸುತ್ತಿದ್ದಳು. ಆದರೆ ದುಂಬಿಯು ಕಣ್ಮರೆಯಾದಾಗ ತಾನು ಕೃಷ್ಣನ ವಿರುದ್ಧವಾಗಿ ಹೇಳಿದುದನ್ನೆಲ್ಲ ಅವನಿಗೆ ತಿಳಿಸಲು ಅವನ ಬಳಿಗೆ ಹಿಂದಿರುಗಿದೆ ಎನಿಸಿ ಅವಳಿಗೆ ಹುಚ್ಚು ಹಿಡಿದಂತಾಯಿತು. ಇದನ್ನು ಕೇಳಿ ಕೃಷ್ಣನಿಗೆ ತುಂಬ ವ್ಯಸನವಾಗಿರಬೇಕು ಎಂದು ಅವಳು ಯೋಚಿಸಿದಳು. ಹೀಗೆ ಅವಳನ್ನು ಇನ್ನೊಂದು ಬಗೆಯ ಹರ್ಷೋನ್ಮಾದವು ಕವಿಯಿತು. ಆ ಹೊತ್ತಿಗೆ ಅತ್ತ ಇತ್ತ ಹಾರಾಡುತ್ತಿದ್ದ ದುಂಬಿಯು ಅವಳಿಗೆ ಮತ್ತೆ ಕಂಡಿತು. ಅವಳು, ಕೃಷ್ಣನಿಗೆ ಇನ್ನೂ ನನ್ನಲ್ಲಿ ದಯೆಯಿದೆ. ದೂತನು ಮನಸ್ಸನ್ನು ಒಡೆಯುವಂತಹ ಸಂದೇಶಗಳನ್ನು ಕೊಂಡೊಯ್ದಿದ್ದರೂ ನನ್ನನ್ನು ಅವನ ಬಳಿಗೆ ಕರೆದುಕೊಂಡು ಹೋಗಲು ದುಂಬಿಯನ್ನು ಮತ್ತೆ ಕಳುಹಿಸಿದ್ದಾನೆ ಎಂದು ಯೋಚಿಸಿದಳು. ಈ ಬಾರಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ವಿರುದ್ಧವಾಗಿ ಏನನ್ನೂ ಹೇಳದಂತೆ ಎಚ್ಚರವಹಿಸಿದಳು. ಅವಳು ಹೀಗೆಂದಳು, ಪ್ರಿಯ ಸ್ನೇಹಿತನೇ, ನಿನಗೆ ಸ್ವಾಗತ. ಕೃಷ್ಣನು ಎಷ್ಟು ದಯಾಮಯ ಎಂದರೆ ನಿನ್ನನ್ನು ಮತ್ತೆ ಕಳುಹಿಸಿದ್ದಾನೆ. ಕೃಷ್ಣನಿಗೆ ನನ್ನಲ್ಲಿ ಎಷ್ಟು ಪ್ರೀತಿ ಮತ್ತು ಕರುಣೆ ಎಂದರೆ ಅವನ ವಿರುದ್ಧವಾಗಿ ಮಾತನಾಡಿದ ನನ್ನ ಸಂದೇಶವನ್ನು ಅವನ ಬಳಿಗೆ ನೀನು ಕೊಂಡೊಯ್ದರೂ ಸುದೈವದಿಂದ ನಿನ್ನನ್ನು ಹಿಂದಕ್ಕೆ ಕಳುಹಿಸಿದ್ದಾನೆ. ಪ್ರಿಯ ಸ್ನೇಹಿತ, ನನ್ನಿಂದ ನೀನು ಏನು ಬೇಕಾದರೂ ಕೇಳು. ನೀನು ನನ್ನಲ್ಲಿ ಇಷ್ಟು ದಯೆಯನ್ನು ತೋರಿಸಿದ್ದರಿಂದ ನಾನು ನಿನಗೆ ಏನು ಬೇಕಾದರೂ ಕೊಡುತ್ತೇನೆ. ಕೃಷ್ಣನೇ ಇಲ್ಲಿಗೆ ಬರಲು ಸಾಧ್ಯವಾಗದಿರುವುದರಿಂದ ನನ್ನನ್ನು ಕೃಷ್ಣನ ಬಳಿಗೆ ಕರೆದುಕೊಂಡು ಹೋಗಲು ನೀನು ಮತ್ತೆ ಬಂದಿದ್ದೀಯೇ. ಮಧುರೆಯಲ್ಲಿ ಹೊಸ ಗೆಳತಿಯರು ಕೃಷ್ಣನನ್ನು ಸುತ್ತುಗಟ್ಟಿದ್ದಾರೆ. ಆದರೆ ನೀನು ಇಷ್ಟು ಪುಟ್ಟ ಪ್ರಾಣಿ, ನನ್ನನ್ನು ನೀನು ಅಲ್ಲಿಗೆ ಹೇಗೆ ಕರೆದುಕೊಂಡು ಹೋಗುತ್ತೀಯೇ? ಕೃಷ್ಣನು ಸಿರಿದೇವತೆಯೊಡನೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಅವಳನ್ನು ಎದೆಗೆ ಆಲಂಗಿಸಿಕೊಂಡಾಗ ನಾನು ಕೃಷ್ಣನನ್ನು ಕಾಣಲು ನೀನು ಹೇಗೆ ನೆರವಾಗುವೆ? ಯೋಚಿಸಬೇಡ, ಬಿಡು. ಅಲ್ಲಿಗೆ ನಾನು ಹೋಗುವುದು ಅಥವಾ ನಿನ್ನನ್ನು ಪೀಡಿಸುವುದು ಇದೆಲ್ಲವನ್ನೂ ಮರೆತು ಬಿಡೋಣ. ಕೃಷ್ಣನು ಮಥುರೆಯಲ್ಲಿ ಹೇಗಿದ್ದಾನೆ ಹೇಳು. ಅವನ ಸಾಕು ತಂದೆ ನಂದ ಮಹಾರಾಜನನ್ನು, ಅವನ ಪ್ರೀತಿಯ ತಾಯಿ ಯಶೋಧೆಯನ್ನು, ಅವನ ಗೆಳೆಯರಾದ ಗೋಪ ಬಾಲಕರನ್ನು, ಅವನ ಬಡಪಾಯಿ ಸ್ನೇಹಿತನಾದ ನಾವು ಗೋಪಿಯರನ್ನು ಇನ್ನೂ ಜ್ಞಾಪಿಸಿಕೊಳ್ಳುತ್ತಾನೆಯೇ ಹೇಳು. ಆಗಾಗ ಅವನು ನಮ್ಮ ವಿಷಯವಾಗಿ ಹಾಡುತ್ತಾನೆ ಎಂದು ನಮಗೆ ಖಂಡಿತವಾಗಿದೆ. ನಾವು ಪ್ರತಿಯಾಗಿ ಏನನ್ನೂ ತೆಗೆದುಕೊಳ್ಳದೆ ಅವನ ಆಳುಗಳಂತೆ ಕೆಲಸ ಮಾಡಿದೆವು. ಕೃಷ್ಣನು ಹಿಂದಿರುಗಿ ಬಂದು ನಮ್ಮನ್ನು ಅವನ ತೋಳುಗಳಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಉಂಟೇ? ಅಗುರು ಎಂಬ ಸುಗಂಧದಿಂದ ಅವನ ಅಂಗಾಂಗಗಳು ಸದಾ ಸುಗಂಧಮಯವಾಗಿರುತ್ತವೆ. ಎಲ್ಲ ಪ್ರಶ್ನೆಗಳನ್ನೂ ಕೃಷ್ಣನಿಗೆ ಕೇಳು. ಉದ್ಧವನು ಹತ್ತಿರವೇ ನಿಂತಿದ್ದನು. ಕೃಷ್ಣನ ಯೋಚನೆಯಲ್ಲಿ ಹುಚ್ಚು ಹಿಡಿದವಳಂತೆ ರಾಧಾರಾಣಿಯು ಮಾತನಾಡುತ್ತಾ ಇದ್ದುದನ್ನು ಕೇಳಿದನು. ಮಹಾಭಾವ ಪ್ರೇಮದ ಹರ್ಷೋನ್ಮಾದದಲ್ಲಿ ಗೋಪಿಯರು ಸದಾ ಹೇಗೆ ಕೃಷ್ಣನನ್ನೇ ಕುರಿತು ಯೋಚಿಸುತ್ತಿದ್ದರು ಎನ್ನುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಕೃಷ್ಣನನ್ನು ಬರೆದುಕೊಟ್ಟಿದ್ದ ಒಂದು ಸಂದೇಶವನ್ನು ಅವನು ತಂದಿದ್ದನು. ಅವರಿಗೆ ಸಮಾಧಾನ ಮಾಡಲು ಸಂದೇಶವನ್ನು ಅವರ ಮುಂದಿಡಲು ಬಯಸಿದನು. ಅವನು ಹೀಗೆ ಹೇಳಿದನು. ಪ್ರಿಯ ಗೋಪಿಯರೇ, ನಿಮ್ಮ ಜೀವನದಲ್ಲಿನ ಮಹಾತ್ ಕಾರ್ಯವನ್ನು ನೀವೀಗ ಸಾಧಿಸಿದ್ದೀರಿ. ನೀವೆಲ್ಲ ದೇವೋತ್ತಮ ಪರಮಪುರುಷನ ಅಸಾಧಾರಣ ಭಕ್ತರು. ಆದುದರಿಂದ ನೀವು ಎಲ್ಲರಿಗೂ ಪೂಜಾರ್ಹರು. ನಿಮ್ಮ ಮನಸ್ಸುಗಳು ವಾಸುದೇವ ಕೃಷ್ಣನ ಯೋಚನೆಯಲ್ಲಿಯೇ ಮಗ್ನವಾಗಿರುವುದರಿಂದ ನೀವು ಮೂರು ಲೋಕಗಳಲ್ಲಿಯೂ ಪೂಜಾರ್ಹರು. ದಾನ ಮಾಡುವುದು, ಕಟ್ಟುನಿಟ್ಟಾಗಿ ವ್ರತಗಳನ್ನು ಪಾಲಿಸುವುದು, ಕಠಿಣ ತಪಸ್ಸು, ಯಜ್ಞದ ಅಗ್ನಿಯನ್ನು ಹೊತ್ತಿಸುವುದು, ಇಂತಹ ಪುಣ್ಯ ಕಾರ್ಯಗಳ ಮತ್ತು ಧಾರ್ಮಿಕ ವಿಧಿಗಳ ಗುರಿಯು ಕೃಷ್ಣನೇ. ಬೇರೆ ಬೇರೆ ಮಂತ್ರಗಳ ಜಪ, ವೇದಾಧ್ಯಯನ, ಇಂದ್ರಿಯ ನಿಗ್ರಹ ಮತ್ತು ಧ್ಯಾನದಲ್ಲಿ ಮನಸ್ಸನ್ನು ನಿಲ್ಲಿಸುವುದು, ಇವೆಲ್ಲವುಗಳ ಹಿಂದಿರುವ ಉದ್ದೇಶವೂ ಅವನೇ. ಆತ್ಮ ಸಾಕ್ಷಾತ್ಕಾರಕ್ಕೆ ಮತ್ತು ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಇರುವ ಬೇರೆ ಬೇರೆ ವಿಧಾನಗಳಲ್ಲಿ ಇವು ಕೆಲವು. ಆದರೆ ಇವೆಲ್ಲವುಗಳ ಉದ್ದೇಶ ಕೃಷ್ಣ ಸಾಕ್ಷಾತ್ಕಾರ ಮತ್ತು ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುವುದು. ಭಗವದ್ಗೀತೆಯಲ್ಲಿಯೂ ಇದೇ ಕೊನೆಯ ಆದೇಶ. ಆತ್ಮ ಸಾಕ್ಷಾತ್ಕಾರದ ವಿವಿಧ ಮಾರ್ಗಗಳ ವರ್ಣನೆ ಇದ್ದರೂ ಕಡೆಯಲ್ಲಿ ವ್ಯಕ್ತಿಯು ಎಲ್ಲವನ್ನೂ ತ್ಯಜಿಸಿ ಅವನಿಗೆ ಶರಣಾಗತನಾಗಬೇಕೆಂದು ಕೃಷ್ಣನು ಆದೇಶಿಸುತ್ತಾನೆ. ಉಳಿದೆಲ್ಲ ಮಾರ್ಗಗಳ ಉದ್ದೇಶವು ಕೃಷ್ಣನ ಚರಣ ಕಮಲಗಳಿಗೆ ಶರಣಾಗುವುದು ಹೇಗೆ ಎಂದು ಹೇಳಿಕೊಡುವುದು. ಬುದ್ಧಿವಂತಿಕೆಯಿಂದ ಮತ್ತು ಹಲವು ಜನ್ಮಗಳ ತಪಸ್ಸಿನಿಂದ ಶ್ರದ್ಧಾವಂತ ಮನುಷ್ಯನು ಈ ಶರಣಾಗತಿಯ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಬಹುದು ಎಂದು ಭಗವದ್ಗೀತೆಯು ಹೇಳುತ್ತದೆ. ಇಂತಹ ತಪಸ್ಸು ಗೋಪಿಯರ ಜೀವನದಲ್ಲಿ ಸಂಪೂರ್ಣವಾಗಿ ಕಾಣಿಸುತ್ತಿದ್ದುದರಿಂದ ಅವರ ಅಲೌಕಿಕ ಸ್ಥಿತಿಯನ್ನು ನೋಡಿ ಉದ್ಧವನಿಗೆ ಸಂಪೂರ್ಣ ತೃಪ್ತಿಯಾಯಿತು. ಅವನು ಮುಂದುವರೆದು ಹೀಗೆ ಹೇಳಿದನು. ಪ್ರಿಯ ಗೋಪಿಯರೇ, ಕೃಷ್ಣನೊಡನೆ ಸಂಬಂಧದಲ್ಲಿ ನೀವು ಬೆಳೆಸಿಕೊಂಡಿರುವ ಮನೋಧರ್ಮವನ್ನು ಸಾಧಿಸುವುದು ಶ್ರೇಷ್ಠ ಋಷಿಗಳಿಗೂ ಸಂತರಿಗೂ ಮಹಾ ಕಠಿಣತರವಾದದ್ದು. ನೀವು ಬದುಕಿನ ಅತ್ಯಂತ ಪರಿಪೂರ್ಣ ಹಂತವನ್ನು ತಲುಪಿದ್ದೀರಿ. ಪರಮಪುರುಷನಿಗಾಗಿ ಸಂಸಾರ, ಮನೆ, ನಂಟರು, ಗಂಡಂದಿರು ಮತ್ತು ಮಕ್ಕಳನ್ನು ಬಿಟ್ಟು ಕೃಷ್ಣನಲ್ಲಿ ನೀವು ಮನಸ್ಸನ್ನು ನಿಲ್ಲಿಸಿ ಕೃಷ್ಣನೇ ಬೇಕೆಂದು ತೀರ್ಮಾನಿಸಿರುವುದು ಬಹುದೊಡ್ಡ ಸಂಗತಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಾದ ಕೃಷ್ಣನಲ್ಲಿ ಮಗ್ನವಾಗಿರುವುದರಿಂದ ವಿಶ್ವ ಪ್ರೇಮವು ತಾನಾಗಿಯೇ ನಿಮ್ಮಲ್ಲಿ ಬೆಳೆದಿದೆ. ನಿಮ್ಮ ಕೃಪೆಯಿಂದ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಕಾಣುವ ಉಪಕಾರವನ್ನು ಪಡೆದದ್ದು ನನ್ನ ಅದೃಷ್ಟ ಎಂದು ಭಾವಿಸುತ್ತೇನೆ. ತಾನು ಕೃಷ್ಣನಿಂದ ಸಂದೇಶವನ್ನು ತಂದಿದ್ದೇನೆ ಎಂದು ಉದ್ಧವನು ಹೇಳಿದಾಗ ಗೋಪಿಯರಿಗೆ ತಮ್ಮ ಉನ್ನತ ಸ್ಥಿತಿಯ ವಿಷಯವನ್ನು ಕೇಳುವುದಕ್ಕಿಂತ ಕೃಷ್ಣನ ಸಂದೇಶವನ್ನು ಕೇಳುವುದರಲ್ಲಿ ಹೆಚ್ಚು ಆಸಕ್ತಿಯುಂಟಾಯಿತು. ತಮ್ಮ ಉನ್ನತ ಸ್ಥಾನಕ್ಕಾಗಿ ಹೊಗಳಿಕೆ ಅವರಿಗೆ ಬೇಕಿರಲಿಲ್ಲ. ಕೃಷ್ಣನಿಂದ ಉದ್ಧವನು ತಂದಿದ್ದ ಸಂದೇಶವನ್ನು ಕೇಳಲು ತಮ್ಮ ಕಾತರವನ್ನು ಅವರು ತೋರಿಸಿದರು. ಉದ್ಧವನು, ಪ್ರಿಯ ಗೋಪಿಯರೇ, ಶ್ರೇಷ್ಠ ಮತ್ತು ಕೋಮಲ ಭಕ್ತರಾದ ನಿಮಗೆ ಈ ಸಂದೇಶವನ್ನು ತಲುಪಿಸುವ ಕಾರ್ಯವನ್ನು ಕೃಷ್ಣನು ನನಗೆ ವಹಿಸಿದ. ನಾನು ಅವನ ಅತ್ಯಂತ ಆಪ್ತ ಸೇವಕನಾದುದರಿಂದ ಅವನು ಉದ್ದೇಶಪೂರ್ವಕವಾಗಿ ನನ್ನನ್ನು ಕಳುಹಿಸಿದ್ದಾನೆ.
ಬರಹದಲ್ಲಿದ್ದ ಸಂದೇಶವನ್ನು ಉದ್ಧವನು ಗೋಪಿಯರಿಗೆ ಕೊಡಲಿಲ್ಲ. ಅವನೇ ಅದನ್ನು ಓದಿದನು. ಅದೊಂದು ಗಂಭೀರವಾದ ಸಂದೇಶ. ಭಗವಂತನಲ್ಲಿ ಪರಿಶುದ್ಧ ಪ್ರೇಮವು ಪರಮಪ್ರಭುವಿನ ವಿವಿಧ ಶಕ್ತಿಗಳೊಡನೆ ಹೇಗೆ ಹೆಣೆದುಕೊಂಡಿದೆ ಎನ್ನುವುದನ್ನು ಗೋಪಿಯರು ಮಾತ್ರವಲ್ಲ, ಪ್ರಯೋಗದಲ್ಲಿಯೇ ನಂಬಿಕೆಯಿಟ್ಟ ಎಲ್ಲ ತತ್ವಶಾಸ್ತ್ರಜ್ಞರಿಗೂ ಅರ್ಥವಾಗಲಿ ಎಂಬುದು ಆ ಪತ್ರದ ಉದ್ದೇಶವಾಗಿತ್ತು. ಭಗವಂತನಿಗೆ ವಿವಿಧ ಶಕ್ತಿಗಳುಂಟು. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಎಂದು ವೇದದಲ್ಲಿ ಹೇಳಿದೆ. ಅಲ್ಲದೆ ಗೋಪಿಯರು ಕೃಷ್ಣನಿಗೆ ಎಷ್ಟು ಆಪ್ತ ಗೆಳತಿಯರೆಂದರೆ ಅವರಿಗೆ ಸಂದೇಶವನ್ನು ಬರೆಯುವಾಗ ಅವನ ಮನಸ್ಸು ಕರಗಿತು. ಆದುದರಿಂದ ಅವನು ಸ್ಪಷ್ಟವಾಗಿ ಬರೆಯಲು ಸಾಧ್ಯವಾಗಲಿಲ್ಲ. ಬೃಹಸ್ಪತಿಯ ಶಿಷ್ಯನಾದ ಉದ್ಧವನದು ಬಹು ಹರಿತವಾದ ಬುದ್ಧಿ. ಆದುದರಿಂದ ಬರೆದಿದ್ದ ಸಂದೇಶವನ್ನು ಕೊಡುವುದರ ಬದಲು ತಾನೇ ಅದನ್ನು ಓದಿ ಅವರಿಗೆ ವಿವರಿಸುವನು
ಮುಂದುವರೆದು ಹೀಗೆ ಹೇಳಿದನು. ಇವು ದೇವೋತ್ತಮ ಪುರುಷನ ಮಾತುಗಳು. ನನ್ನ ಪ್ರಿಯ ಗೋಪಿಯರೇ, ನನ್ನ ಪ್ರೀತಿಯ ಗೆಳತಿಯರೇ, ಎಂದೇ ಆಗಲಿ, ಎಲ್ಲಿಯೇ ಆಗಲಿ, ಯಾವ ಸನ್ನಿವೇಶದಲ್ಲಿಯೇ ಆಗಲಿ, ನಾವು ಬೇರೆ ಬೇರೆಯಾಗುವುದು ಸಾಧ್ಯವೇ ಇಲ್ಲ. ಏಕೆಂದರೆ ನಾನು ಸರ್ವವ್ಯಾಪಿ. ಭಗವದ್ಗೀತೆಯ 9ನೆಯ ಮತ್ತು 7ನೆಯ ಅಧ್ಯಾಯಗಳಲ್ಲಿ ಕೃಷ್ಣನ ನಿರಾಕಾರ ರೂಪದಲ್ಲಿ ಅವನ ಸರ್ವವ್ಯಾಪ್ತಿಯನ್ನು ವಿವರಿಸಿದೆ. ಎಲ್ಲಕ್ಕೂ ಅವನಲ್ಲಿ ಆಶ್ರಯ. ಆದರೆ ಅವನು ಸಾಕಾರವಾಗಿ ಎಲ್ಲೆಡೆಯಲ್ಲಿಯೂ ಇಲ್ಲ. 7ನೆಯ ಅಧ್ಯಾಯದಲ್ಲಿ 5 ಜಡ ಅಂಶಗಳಾದ ಪೃಥ್ವಿ, ಅಪ್ಪು, ತೇಜಸ್ಸು, ಅಗ್ನಿ ಮತ್ತು ಆಕಾಶಗಳ 3 ಸೂಕ್ಷ್ಮ ಅಂಶಗಳಾದ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಲ್ಲ ಅವನ ಕೆಳಮಟ್ಟದ ಶಕ್ತಿಗಳು ಎಂದೂ ಹೇಳಿದೆ. ಆದರೆ ಒಂದು ಮೇಲ್ಮಟ್ಟದ ಶಕ್ತಿಯಿದೆ, ಅದಕ್ಕೆ ಜೀವಿ ಎಂದು ಹೆಸರು. ಜೀವಿಗಳು ನೇರವಾಗಿ ಕೃಷ್ಣನ ಅಂಶಗಳು. ಆದುದರಿಂದ ಕೃಷ್ಣನು ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳೆರಡಕ್ಕೂ ಮೂಲ. ಅವನು ಸದಾ ಕಾರ್ಯಕಾರಣನಾಗಿ ಎಲ್ಲ ವಸ್ತುಗಳೊಡನೆ ಬೆರೆತಿರುತ್ತಾನೆ. ಗೋಪಿಯರು ಮಾತ್ರವಲ್ಲ, ಎಲ್ಲ ಜೀವಿಗಳಿಗೂ ಯಾವಾಗಲೂ ಎಲ್ಲ ಸನ್ನಿವೇಶಗಳಲ್ಲಿಯೂ ಬೇರ್ಪಡಿಸಲಾಗದಂತೆ ಕೃಷ್ಣನೊಡನೆ ಸಂಬಂಧವಿರುತ್ತದೆ. ಗೋಪಿಯರು ಕೃಷ್ಣನೊಡನೆ ಸಂಬಂಧದಲ್ಲಿ ಪರಿಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ ಸಹಕರಿಸುತ್ತಾರೆ. ಆದರೆ ಮಾಯೆಯ ಪ್ರಭಾವದಿಂದ ಜೀವಿಗಳು ಕೃಷ್ಣನನ್ನು ಮರೆಯುತ್ತಾರೆ. ತಾವು ಕೃಷ್ಣನೊಡನೆ ಸಂಬಂಧವೇ ಇಲ್ಲದ ಪ್ರತ್ಯೇಕ ಅಸ್ತಿತ್ವ ಉಳ್ಳವರು ಎಂದು ಎಲ್ಲವಿಸೂ ನಿಜವಾಗಿ ಇರುವಂತೆ ಅರ್ಥ ಮಾಡಿಕೊಳ್ಳುವ ನಿಜವಾದ ವಿದ್ಯೆಯ ಪರಿಪೂರ್ಣ ಹಂತ ಕೃಷ್ಣ ಪ್ರೇಮ ಅಥವಾ ಕೃಷ್ಣ ಪ್ರಜ್ಞೆ. ಮನಸ್ಸು ಯಾವಾಗಲೂ ಯಾವುದಾದರೊಂದು ಯೋಚನೆಯಲ್ಲಿ ತೊಡಗಿರುತ್ತದೆ. ಅಂತಹ ಯೋಚನೆಯ ವಿಷಯವು ಕೃಷ್ಣ ಶಕ್ತಿಯ 8 ಅಂಶಗಳಾಚೆ ಇರಲು ಸಾಧ್ಯವಿಲ್ಲ. ಎಲ್ಲ ಆಲೋಚನೆಗಳ ತತ್ವಶಾಸ್ತ್ರದ ಈ ಮುಖವನ್ನು ಬಲ್ಲವನು ಬುದ್ಧಿವಂತ. ಅವನು ಕೃಷ್ಣನಿಗೆ ಶರಣಾಗುತ್ತಾನೆ. ಗೋಪಿಯರು ವಿದ್ಯೆಯ ಈ ಪರಿಪೂರ್ಣ ಹಂತದ ಪ್ರಾತಿನಿಧಿಕ ನಿದರ್ಶನಗಳು. ಅವರು ಮಾನಸಿಕ ಊಹಾಪೋಹಗಳಲ್ಲಿ ತೊಡಗಿದವರಲ್ಲ. ಅವರ ಮನಸ್ಸುಗಳು ನಿರಂತರವೂ ಕೃಷ್ಣನಲ್ಲಿರುತ್ತವೆ. ಮನಸ್ಸು ಕೃಷ್ಣ ಶಕ್ತಿಯಲ್ಲದೆ ಬೇರೆಯಲ್ಲ. ವಾಸ್ತವವಾಗಿ ಯೋಚಿಸಬಲ್ಲ, ಅನುಭವಿಸಬಲ್ಲ, ಕಾರ್ಯತತ್ಪರನಾಗಬಲ್ಲ ಮತ್ತು ಸಂಕಲ್ಪ ಮಾಡಬಲ್ಲ ಯಾವ ವ್ಯಕ್ತಿಯನ್ನೂ ಕೃಷ್ಣನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಅವನು ಕೃಷ್ಣನೊಡನೆ ತನ್ನ ನಿರಂತರ ಬಾಂಧವ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಕೃಷ್ಣ ಎಂದು ಹೆಸರು. ಕೃಷ್ಣನೊಡನೆ ತನ್ನ ನಿರಂತರ ಬಾಂಧವ್ಯವನ್ನು ಅರ್ಥ ಮಾಡಿಕೊಳ್ಳಲಾಗದ ರೋಗಗ್ರಸ್ತ ಸ್ಥಿತಿಯನ್ನು ಕಲುಷಿತಗೊಂಡ ಸ್ಥಿತಿ ಅಥವಾ ಮಾಯೆ ಎಂದು ಕರೆಯಲಾಗುತ್ತದೆ. ಗೋಪಿಯರು ಪರಿಶುದ್ಧ ದಿವ್ಯಜ್ಞಾನದ ವೇದಿಕೆಯ ಮೇಲಿರುವುದರಿಂದ ಅವರ ಮನಸ್ಸುಗಳನ್ನು ಕೃಷ್ಣ ಪ್ರಜ್ಞೆಯು ಸದಾ ತುಂಬಿರುತ್ತದೆ. ಉದಾಹರಣೆಗೆ, ಗಾಳಿ ಬೆಂಕಿಗಳಲ್ಲಿ ಅಗಲಿಕೆಯಿಲ್ಲ, ಹಾಗೆಯೇ ಕೃಷ್ಣ ಮತ್ತು ಜೀವಿಗಳಲ್ಲಿ ಅಗಲಿಕೆಯಿಲ್ಲ.
ಜೀವಿಗಳು ಕೃಷ್ಣನನ್ನು ಮರೆತಾಗ ಅವು ಸಾಮಾನ್ಯ ಸ್ಥಿತಿಯಲ್ಲಿರುವುದಿಲ್ಲ. ಗೋಪಿಯರು ಸದಾ ಕೃಷ್ಣನ ಯೋಚನೆಯಲ್ಲಿರುವುದರಿಂದ ಅವರು ಜ್ಞಾನದ ಪರಿಪೂರ್ಣತೆಯ ವೇದಿಕೆಯ ಮೇಲಿರುತ್ತಾರೆ. ಪ್ರಯೋಗಾಧಾರಿತ ಜ್ಞಾನವನ್ನೇ ಸ್ವೀಕರಿಸುತ್ತೇನೆ ಎಂದು ಹೇಳಿಕೊಳ್ಳುವ ತತ್ವಶಾಸ್ತ್ರಜ್ಞರು ಭಕ್ತಿ ಮಾರ್ಗವು ಮಂದಬುದ್ಧಿಯವರಿಗೆ ಎಂದು ಭಾವಿಸುತ್ತಾರೆ. ಆದರೆ ವಿದ್ವಾಂಸನೆಂದುಕೊಂಡವನು ಭಕ್ತಿಯ ವೇದಿಕೆಗೆ ಬಾರದಿದ್ದರೆ ಅವನ ವಿದ್ಯೆಯು ಪರಿಶುದ್ಧವೂ ಅಲ್ಲ, ಪರಿಪೂರ್ಣವೂ ಅಲ್ಲ. ವಾಸ್ತವವಾಗಿ ಕೃಷ್ಣನೊಡನೆ ನಿರಂತರ ಸಂಬಂಧವನ್ನು ಪರಿಪೂರ್ಣಗೊಳಿಸುವ ಹಂತವು ವಿರಹ ಪ್ರೇಮ. ಆದರೆ ಇದೂ ಭ್ರಾಂತಿಯೇ, ಏಕೆಂದರೆ ವಿರಹ ಎನ್ನುವುದೇ ಇಲ್ಲ. ಗೋಪಿಯರು ಕೃಷ್ಣನಿಂದ ಎಂದೂ ಬೇರೆಯಾಗಲಿಲ್ಲ, ತತ್ವಜ್ಞಾನದ ದೃಷ್ಟಿಯಿಂದ ಸಹ ಅಗಲಿಕೆಯಾಗಲೇ ಇಲ್ಲ. ಬ್ರಹ್ಮಾಂಡವು ಕೃಷ್ಣನಿಂದ ಬೇರೆ ಅಲ್ಲ, ನನ್ನಿಂದ ಯಾವುದೂ ಬೇರೆ ಅಲ್ಲ. ಇಡೀ ಬ್ರಹ್ಮಾಂಡಕ್ಕೆ ನಾನು ಆಧಾರ, ಅದು ನನ್ನಿಂದ ಪ್ರತ್ಯೇಕವಲ್ಲ. ಸೃಷ್ಟಿಗೆ ಮೊದಲು ನಾನಿದ್ದೆ, ಇದನ್ನು ವೈದಿಕ ಸಾಹಿತ್ಯವು ದೃಢಪಡಿಸುತ್ತದೆ. ಸೃಷ್ಟಿಗೆ ಮೊದಲು ನಾರಾಯಣನೊಬ್ಬನೇ ಇದ್ದನು, ಅವನ ಸಹಾಯಕರಾಗಿ ಬ್ರಹ್ಮನೂ ಇರಲಿಲ್ಲ, ಶಿವನೂ ಇರಲಿಲ್ಲ. ಭೌತಿಕ ಪ್ರಕೃತಿಯ ಮೂರು ಗುಣಗಳು ಇಡೀ ಸೃಷ್ಟಿಯನ್ನು ನಿರ್ವಹಿಸುತ್ತವೆ. ಬ್ರಹ್ಮನು ರಜೋಗುಣದ ಸಾಕಾರ ಮೂರ್ತಿ, ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನು ಎಂದು ಹೇಳುತ್ತಾರೆ. ಆದರೆ ಬ್ರಹ್ಮನು ಎರಡನೆಯ ಸ್ಥಾನದಲ್ಲಿರುವ ಸೃಷ್ಟಿಕರ್ತ, ಮೂಲ ಸೃಷ್ಟಿಕರ್ತನು ನಾರಾಯಣನೇ. ಶಂಕರಾಚಾರ್ಯರು ಇದನ್ನು ದೃಢಪಡಿಸುತ್ತಾರೆ. ನಾರಾಯಣಂ ಪರೋ ವ್ಯಕ್ತಾತ್, ನಾರಾಯಣನು ಅಲೌಕಿಕನಾದವನು, ಬ್ರಹ್ಮಾಂಡವನ್ನು ಮೀರಿದವನು. ವಿವಿಧ ಅವತಾರಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಂಡು ಕೃಷ್ಣನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ನಾಶ ಮಾಡುತ್ತಾನೆ. ಎಲ್ಲವೂ ಕೃಷ್ಣ, ಎಲ್ಲವೂ ಕೃಷ್ಣನನ್ನು ಅವಲಂಬಿಸಿದೆ. ಆದರೆ ಭೌತಿಕ ಶಕ್ತಿಯಲ್ಲಿ ಅವನನ್ನು ಕಾಣಲಾಗುವುದಿಲ್ಲ. ಭೌತಿಕ ಶಕ್ತಿಗೆ ಮಾಯೆ ಎಂದು ಹೆಸರು. ಆದರೆ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣನು ಕಾಣಿಸಿಕೊಳ್ಳುತ್ತಾನೆ. ವಿದ್ಯೆಯ ಈ ಪರಿಪೂರ್ಣ ಹಂತವು ಗೋಪಿಯರಲ್ಲಿದೆ. ಬ್ರಹ್ಮಾಂಡವು ಸಂಪೂರ್ಣವಾಗಿ ಕೃಷ್ಣನನ್ನೇ ಅವಲಂಬಿಸಿದ್ದರೂ ಅವನು ಯಾವಾಗಲೂ ಅದರಿಂದ ದೂರವಿರುತ್ತಾನೆ. ಹಾಗೆಯೇ ಜೀವಿಯು ತನ್ನ ಭೌತಿಕ ಬದ್ಧ ಜೀವನದಿಂದ ಸಂಪೂರ್ಣವಾಗಿ ದೂರವಿರುತ್ತದೆ. ಆಧ್ಯಾತ್ಮಿಕ ಅಸ್ತಿತ್ವದ ಆಧಾರದ ಮೇಲೆ ಭೌತಿಕ ದೇಹವು ಬೆಳೆದಿದೆ. ಭಗವದ್ಗೀತೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಜೀವಿಗಳ ತಾಯಿ ಎಂದು ಮತ್ತು ಕೃಷ್ಣನನ್ನು ತಂದೆ ಎಂದು ಒಪ್ಪಲಾಗಿದೆ. ತಂದೆಯು ಜೀವಿಯನ್ನು ತಾಯಿಯ ಗರ್ಭದಲ್ಲಿ ಸೇರಿಸುವಂತೆ ಕೃಷ್ಣನು ಭೌತಿಕ ಪ್ರಕೃತಿಯ ಗರ್ಭದಲ್ಲಿ ಎಲ್ಲ ಜೀವಿಗಳನ್ನು ಸೇರಿಸುತ್ತಾನೆ. ತಮ್ಮ ಕರ್ಮ ಫಲಕ್ಕನುಗುಣವಾಗಿ ಅವರು ಬೇರೆ ಬೇರೆ ದೇಹಗಳಲ್ಲಿ ಹುಟ್ಟುತ್ತಾರೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಜೀವಿಯು ಈ ಭೌತಿಕ ಬದ್ಧ ಬದುಕಿನಿಂದ ದೂರವೇ. ನಮ್ಮ ದೇಹಗಳನ್ನೇ ನಾವು ಅಧ್ಯಯನ ಮಾಡಿದರೂ ಜೀವಿಯು ದೇಹ ಪಂಜರದಿಂದ ಹೇಗೆ ದೂರವಿರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹದ ಪ್ರತಿಯೊಂದು ಕ್ರಿಯೆಯು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಪರಸ್ಪರ ಪ್ರತಿಕ್ರಿಯೆಯಿಂದ ಆಗುತ್ತದೆ. ಪ್ರತಿ ಕ್ಷಣವೂ ದೇಹಗಳಲ್ಲಿ ವ್ಯತ್ಯಾಸಗಳಾಗುವುದನ್ನು ನಾವು ಕಾಣುತ್ತೇವೆ. ಆದರೆ ಜೀವಾತ್ಮನು ಎಲ್ಲ ಮಾರ್ಪಾಡುಗಳಿಂದ ದೂರವಿರುತ್ತಾನೆ. ಭೌತಿಕ ಪ್ರಕೃತಿಯ ಕ್ರಿಯೆಗಳನ್ನು ಉಂಟು ಮಾಡುವುದಾಗಲಿ, ನಾಶ ಮಾಡುವುದಾಗಲಿ, ಅವುಗಳಲ್ಲಿ ಹಸ್ತಕ್ಷೇಪ ಮಾಡುವುದಾಗಲಿ ಸಾಧ್ಯವಿಲ್ಲ. ಆದುದರಿಂದ ಜೀವಿಯು ಭೌತಿಕ ದೇಹದ ಬಲೆಯಲ್ಲಿ ಸಿಕ್ಕಿಬಿದ್ದಿದೆ. ಅದು ಜಾಗ್ರತೆ, ನಿದ್ರೆ ಮತ್ತು ಪ್ರಜ್ಞಾರಹಿತ ಸ್ಥಿತಿಗಳಲ್ಲಿ ಬದ್ಧಗೊಳ್ಳುತ್ತದೆ. ನಿದ್ರಿಸುತ್ತಿರುವಾಗ ಅಥವಾ ಕನಸು ಕಾಣುತ್ತಿರುವಾಗ ಜೀವಿಯು ಒಂದು ಸಂಗತಿಯನ್ನು ವಾಸ್ತವ ಎಂದು ಸ್ವೀಕರಿಸುತ್ತಾನೆ. ಒಟ್ಟಿನ ಮಾತಾಗಿ ಇಷ್ಟು ಹೇಳಬಹುದು, ಆತ ವಿಶಿಷ್ಟ ಸಂದರ್ಭಗಳಲ್ಲಿ ಸಂಗತಿಯೊಂದನ್ನು ನಿಜವೆಂದು ಒಪ್ಪಿಕೊಳ್ಳುತ್ತಾನೆ. ಹಾಗೆ ನಿಜವೆಂದು ಒಪ್ಪಿಕೊಂಡದ್ದನ್ನೇ ತೀರಾ ಭಿನ್ನ ಸಂದರ್ಭಗಳಲ್ಲಿ ನಿಜವಲ್ಲವೆಂದೂ ಹೇಳುತ್ತಾನೆ. ಇತರ ಸನ್ನಿವೇಶಗಳಲ್ಲಿ ಇದೇ ಸಂಗತಿಯನ್ನು ಅವಾಸ್ತವ ಎಂದು ಸ್ವೀಕರಿಸುತ್ತಾನೆ. ಪ್ರಯೋಗಾಧಾರಿತ ಜ್ಞಾನವನ್ನು ಸ್ವೀಕರಿಸುವ ತತ್ವಶಾಸ್ತ್ರಜ್ಞನಿಗೆ, ಎಂದರೆ ಸಾಂಖ್ಯಯೋಗಿಗೆ, ಈ ವಿಷಯಗಳೇ ಅಧ್ಯಯನದ ವಸ್ತು. ಸರಿಯಾದ ನಿರ್ಣಯಕ್ಕೆ ಬರಲು ಸಾಂಖ್ಯಯೋಗಿಗಳು ಕಠಿಣ ವ್ರತಗಳನ್ನೂ ತಪಸ್ಸುಗಳನ್ನೂ ಮಾಡುತ್ತಾರೆ. ಅವರು ಇಂದ್ರಿಯ ನಿಗ್ರಹವನ್ನು, ವಿರಕ್ತಿಯನ್ನು ಅಭ್ಯಾಸ ಮಾಡುತ್ತಾರೆ. ಬದುಕಿನ ಅಂತಿಮ ಗುರಿಯನ್ನು ನಿರ್ಧರಿಸುವ ಈ ವಿವಿಧ ರೀತಿಗಳನ್ನು ನದಿಗಳಿಗೆ ಹೋಲಿಸುತ್ತಾರೆ. ಕೃಷ್ಣನೇ ಸಮುದ್ರ, ನದಿಗಳು ಸಮುದ್ರದತ್ತ ಹರಿಯುವಂತೆ ಜ್ಞಾನವನ್ನು ಪಡೆಯುವ ಎಲ್ಲ ಪ್ರಯತ್ನಗಳು ಕೃಷ್ಣನತ್ತ ಹರಿಯುತ್ತವೆ. ಅನೇಕ ಅನೇಕ ಜನ್ಮಗಳಲ್ಲಿ ಮಾಡುವ ಪ್ರಯತ್ನಗಳ ನಂತರ ಮನುಷ್ಯನು ಕಡೆಗೆ ಕೃಷ್ಣನನ್ನು ತಲುಪಿದಾಗ ಅವನು ಪರಿಪೂರ್ಣತೆಯ ಘಟ್ಟವನ್ನು ತಲುಪುತ್ತಾನೆ. ಕೃಷ್ಣನು ಭಗವದ್ಗೀತೆಯಲ್ಲಿ, ಎಲ್ಲರೂ ನನ್ನ ಸಾಕ್ಷಾತ್ಕಾರದ ಮಾರ್ಗದಲ್ಲಿಯೇ ಸಾಗುತ್ತಿದ್ದಾರೆ, ಆದರೆ ಭಕ್ತಿಯಿಲ್ಲದೆ ಮಾರ್ಗಗಳನ್ನು ಕ್ರಮಿಸುವವರು ತಮ್ಮ ಪ್ರಯತ್ನಗಳಲ್ಲಿ ಬಹಳ ಕಷ್ಟಪಡುತ್ತಾರೆ ಎಂದು ಹೇಳಿದ್ದಾನೆ. ಕ್ಲೇಶೋಧಿಕತರಸ್ತೇಷಾಂ, ಭಕ್ತಿಯ ಸ್ಥಿತಿಗೆ ಬಾರದೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಗೀತೆಯಲ್ಲಿ ಮೂರು ವರ್ಗಗಳನ್ನು ಹೇಳಿದೆ, ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. ಕರ್ಮಗಳಿಗೆ ಬಹುವಾಗಿ ಅಂಟಿಕೊಂಡಿರುವವರಿಗೆ ಅವರನ್ನು ಭಕ್ತಿ ಮಾರ್ಗಕ್ಕೆ ಕರೆತರುವ ಕ್ರಿಯೆಗಳನ್ನು ಮಾಡುವಂತೆ ಬೋಧಿಸಿದೆ. ಪ್ರಯೋಗಾಧಾರಿತ ತತ್ವಶಾಸ್ತ್ರದ ನಿರಾಸೆಗೆ ಅಂಟಿಕೊಂಡು ಇರುವವರೂ ಭಕ್ತಿ ಮಾರ್ಗಕ್ಕೆ ಬರಬೇಕೆಂದು ಸೂಚಿಸಲಾಗಿದೆ. ಕರ್ಮಯೋಗವು ಸಾಮಾನ್ಯ ಕರ್ಮಕ್ಕಿಂತ ಭಿನ್ನವಾದದ್ದು, ಜ್ಞಾನಯೋಗವು ಜ್ಞಾನಕ್ಕಿಂತ ಭಿನ್ನವಾದದ್ದು. ಪ್ರಭುವು ಭಗವದ್ಗೀತೆಯಲ್ಲಿ ಹೇಳಿದಂತೆ, ಕಡೆಗೆ ಭಕ್ತ್ಯಾಮಾಮಭಿಜಾನಾತಿ, ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ಮನುಷ್ಯನು ಕೃಷ್ಣನನ್ನು ಅರಿಯಬಲ್ಲ. ಗೋಪಿಯರು ಭಕ್ತಿಪೂರ್ವಕ ಸೇವೆಯ ಪರಿಪೂರ್ಣತೆಯ ಹಂತವನ್ನು ತಲುಪಿದ್ದು ಏಕೆಂದರೆ ಅವರು ಕೃಷ್ಣನನ್ನು ಬಿಟ್ಟು ಬೇರೇನನ್ನೂ ಅರಿಯಲು ಪ್ರಯತ್ನಿಸಲಿಲ್ಲ. ಇದನ್ನು ವೇದಗಳು ದೃಢಪಡಿಸುತ್ತವೆ. ಯಸ್ಮಿನ್ ಏವ ವಿಜ್ಞಾತೆ ಸರ್ವಂ ಏವ ವಿಜ್ಞಾತಂ ಭವಂತಿ. ಹೀಗೆಂದರೆ ಕೃಷ್ಣನನ್ನು ಅರಿತರೆ ಸಾಕು, ಬೇರೆಲ್ಲ ಜ್ಞಾನವು ತಾನಾಗಿಯೇ ಬರುತ್ತದೆ. ಕೃಷ್ಣನೇ ಹೀಗೆ ಮುಂದುವರಿಸಿದನು, ಪರಿಪೂರ್ಣತೆಯ ದಿವ್ಯ ಜ್ಞಾನವು ನಿಮಗಿನ್ನೂ ಅಗತ್ಯವಿಲ್ಲ. ನಿಮ್ಮ ಜೀವನದ ಪ್ರಾರಂಭದಿಂದ ನನ್ನನ್ನು ಪ್ರೀತಿಸುತ್ತಾ ಬಂದಿದ್ದೀರಿ. ಭೌತಿಕ ಅಸ್ತಿತ್ವದಿಂದ ಬಿಡುಗಡೆಯನ್ನು ಬಯಸುವವರಿಗೆ ಮಾತ್ರ ಪರಿಪೂರ್ಣ ಸತ್ಯದ ಅರಿವು ಬೇಕೇ ಬೇಕು. ಆದರೆ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡಿರುವವರು ಆಗಲೇ ಬಿಡುಗಡೆಯ ವೇದಿಕೆಯ ಮೇಲಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರು ಮುಕ್ತಿಯ ದಿವ್ಯ ವೇದಿಕೆಯ ಮೇಲೆ ಇದ್ದಾರೆಂದು ಭಾವಿಸಬೇಕು. ಗೋಪಿಯರಿಗೆ ಭೌತಿಕ ಜೀವನದ ನೋವೇನೂ ಇರಲಿಲ್ಲ, ಆದರೆ ಅವರು ಕೃಷ್ಣ ವಿರಹದಿಂದ ನೊಂದಿದ್ದರು. ಆದುದರಿಂದ ಕೃಷ್ಣನು ಹೀಗೆ ಹೇಳಿದ, ಪ್ರೀತಿಯ ಗೋಪಿಯರೇ, ನನ್ನಲ್ಲಿ ನಿಮಗಿರುವ ಪರಮಶ್ರೇಷ್ಠ ಪ್ರೇಮವನ್ನು ಹೆಚ್ಚಿಸಲು ನಾನು ಉದ್ದೇಶಪೂರ್ವಕವಾಗಿಯೇ ನಿಮ್ಮಿಂದ ಬೇರೆ ಹೋಗಿದ್ದೇನೆ. ನೀವು ಸದಾ ನನ್ನ ಧ್ಯಾನದಲ್ಲಿರುವಂತಾಗಲೆಂದು ನಾನು ಇದನ್ನು ಮಾಡಿದ್ದೇನೆ. ಗೋಪಿಯರು ಧ್ಯಾನದ ಪರಿಪೂರ್ಣ ಸ್ಥಿತಿಯಲ್ಲಿದ್ದಾರೆ. ಯೋಗಿಗಳಿಗೆ ಸಾಮಾನ್ಯವಾಗಿ ಪ್ರಭುವಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವುದಕ್ಕಿಂತ ಧ್ಯಾನವೇ ಪ್ರಿಯ. ಆದರೆ ಅವರಿಗೆ ಭಕ್ತಿಯ ಪರಿಪೂರ್ಣ ಹಂತವೇ ಯೋಗಾಭ್ಯಾಸದ ಪರಿಪೂರ್ಣ ಸಾಧನೆ ಎನ್ನುವುದು ತಿಳಿಯದು. ಭಗವದ್ಗೀತೆಯಲ್ಲಿ ಗೋಪಿಯರು ಸದಾ ಕೃಷ್ಣ ಧ್ಯಾನದಲ್ಲಿದ್ದುದೇ ಅತ್ಯುನ್ನತ ಯೋಗ ಎಂದು ದೃಢಪಡಿಸಿದೆ. ಕೃಷ್ಣನಿಗೆ ಹೆಂಗಸರ ಮನೋವ್ಯಾಪಾರವು ಚೆನ್ನಾಗಿ ತಿಳಿದಿತ್ತು. ಹೆಂಗಸಿನ ಪ್ರಿಯನು ದೂರವಾದಾಗ ಅವಳು ಅವನನ್ನೇ ಕುರಿತು ಧ್ಯಾನ ಮಾಡುತ್ತಿರುತ್ತಾಳೆ, ಅವನು ಅವಳ ಮುಂದೆಯೇ ಇರುತ್ತಾನೆ. ಗೋಪಿಯರ ನಡತೆಯಿಂದ ಉಪದೇಶ ಮಾಡುವುದು ಕೃಷ್ಣನ ಉದ್ದೇಶ. ಗೋಪಿಯರಂತೆ ಸದಾ ಸಮಾಧಿಯಲ್ಲಿರುವವರು ಕೃಷ್ಣನ ಚರಣ ಕಮಲಗಳನ್ನು ಸೇರುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಒಟ್ಟಿನಲ್ಲಿ ಜನರಿಗೆ ವಿಪ್ರಲಂಬದ ವಿಧಾನವನ್ನು ಹೇಳಿಕೊಟ್ಟರು. ಇದು ವಿರಹ ಭಾವದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಸೇವೆ ಸಲ್ಲಿಸುವ ವಿಧಾನ. ಆರು ಮಂದಿ ಗೋಸ್ವಾಮಿಗಳು ಗೋಪಿಯರ ವಿರಹ ಭಾವದಲ್ಲಿ ಕೃಷ್ಣನನ್ನು ಪೂಜಿಸುವುದನ್ನು ಬೋಧಿಸಿದರು. ಗೋಸ್ವಾಮಿಗಳ ವಿಷಯದಲ್ಲಿ ಶ್ರೀನಿವಾಸ ಆಚಾರ್ಯರ ಪ್ರಾರ್ಥನೆಗಳು ಈ ವಿಷಯಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಗೋಸ್ವಾಮಿಗಳು ಗೋಪಿಯರ ಭಾವದಲ್ಲಿಯೇ ಸದಾ ದಿವ್ಯ ಭಾವಗಳ ಸಾಗರದಲ್ಲಿ ಮುಳುಗಿದ್ದರು ಎಂದು ಶ್ರೀನಿವಾಸ ಆಚಾರ್ಯರು ಹೇಳಿದರು. ಅವರು ವೃಂದಾವನದಲ್ಲಿ ವಾಸಿಸುತ್ತಿದ್ದಾಗ ಕೃಷ್ಣ ಎಲ್ಲಿದ್ದಾನೆ, ಗೋಪಿಯರು ಎಲ್ಲಿದ್ದಾರೆ, ಶ್ರೀಮತಿ ರಾಧಾರಾಣಿ ನೀನು ಎಲ್ಲಿದ್ದೀಯೇ ಎಂದು ಪ್ರಲಾಪಿಸುತ್ತಾ ಕೃಷ್ಣನನ್ನು ಹುಡುಕುತ್ತಿದ್ದರು. ಅವರು ನಾವು ರಾಧೆ ಮತ್ತು ಕೃಷ್ಣರನ್ನು ನೋಡಿದ್ದೇವೆ, ಆದುದರಿಂದ ನಮ್ಮ ಮಹತ್ ಕಾರ್ಯದ ಸಾಧನೆಯಾಯಿತು ಎಂಬುದಾಗಿ ಎಂದೂ ಹೇಳಲಿಲ್ಲ. ಅವರ ಮಹತ್ ಕಾರ್ಯವು ಸಾಧನೆಯಾಗಲೇ ಇಲ್ಲ. ಅವರು ರಾಧೆ ಮತ್ತು ಕೃಷ್ಣರನ್ನು ಕಾಣಲೇ ಇಲ್ಲ. ರಾಸ ನೃತ್ಯದ ಸಮಯದಲ್ಲಿ ಕೃಷ್ಣನ ರಾಸಲೀಲೆಗೆ ಹೋಗಲಾರದ ಗೋಪಿಯರು ಅವನನ್ನೇ ಕುರಿತು ಯೋಚನೆ ಮಾಡುತ್ತಾ ದೇಹತ್ಯಾಗ ಮಾಡಿದರು. ಹೀಗೆ ಕೃಷ್ಣನ ಚರಣ ಕಮಲಗಳನ್ನು ಅತ್ಯಂತ ಶೀಘ್ರವಾಗಿ ಸೇರುವ ಮಾರ್ಗವೆಂದರೆ ವಿರಹದ ಭಾವದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾಗಿರುವುದು. ಕೃಷ್ಣನ ಮಾತಿನಿಂದ ಗೋಪಿಯರಿಗೆ ವಿರಹ ಭಾವದ ಶಕ್ತಿಯು ಮನದಟ್ಟಾಯಿತು. ವಾಸ್ತವವಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಮಾನವಾತೀತ ವಿಧಾನವನ್ನು ಅನುಭವಿಸುತ್ತಿದ್ದರು. ಅದನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ನೆಮ್ಮದಿಯಾಯಿತು ಮತ್ತು ಸುಖವಾಯಿತು. ಅವರು ಹೀಗೆ ಮಾತನಾಡಲು ಪ್ರಾರಂಭಿಸಿದರು. ಯದುವಂಶಕ್ಕೆ ಯಾವಾಗಲೂ ತೊಂದರೆ ಕೊಡುತ್ತಿದ್ದ ಕಂಸ ಮಹಾರಾಜನ ಸಂಹಾರವಾಯಿತು ಎಂದು ನಾವು ಕೇಳಿದ್ದೇವೆ. ಇದು ನಮಗೆ ಒಳ್ಳೆಯ ಸುದ್ದಿ. ಕೃಷ್ಣನ ಸಹವಾಸದಲ್ಲಿ ಯದುವಂಶದವರು ತುಂಬ ಸಂತೋಷದಿಂದಿದ್ದಾರೆ ಎಂದು ನಮಗೆ ಭರವಸೆಯಿದೆ. ಏಕೆಂದರೆ ಕೃಷ್ಣನು ತನ್ನ ಭಕ್ತನ ಎಲ್ಲ ಬೇಡಿಕೆಗಳನ್ನು ಸಲ್ಲಿಸಬಲ್ಲ. ಪ್ರಿಯ ಉದ್ಧವ, ಮಥುರೆಯಲ್ಲಿ ಬಹುವಿದ್ಯಾವಂತರಾದ ಗಣ್ಯ ಯುವತಿಯರ ಮಧ್ಯೆ ಇದ್ದಾಗ ಕೃಷ್ಣನು ಯಾವಾಗಲಾದರೂ ನಮ್ಮನ್ನು ಸ್ಮರಿಸಿಕೊಳ್ಳುತ್ತಾನೆಯೇ ಎಂದು ಹೇಳು. ಮಥುರೆಯ ಸ್ತ್ರೀಯರು ಮತ್ತು ಹುಡುಗಿಯರು ಹಳ್ಳಿಯ ಸ್ತ್ರೀಯರಲ್ಲ, ಅವರು ಬಹುವಿದ್ಯಾವಂತರು ಮತ್ತು ಸುಂದರಿಯರು ಎಂದು ನಮಗೆ ಗೊತ್ತು. ಅವರ ನಾಚಿಕೆಯ ಮುಗುಳ್ನಗೆಯ ಕಣ್ಣೋಟ ಮತ್ತು ಇತರ ಸ್ತ್ರೀ ಸಹಜ ಲಕ್ಷಣಗಳು ಕೃಷ್ಣನಿಗೆ ತುಂಬ ಸಂತೋಷವನ್ನುಂಟು ಮಾಡಿರಬೇಕು. ಕೃಷ್ಣನು ಯಾವಾಗಲೂ ಲಾವಣ್ಯವತಿಯರ ರೀತಿಗಳನ್ನು ಪ್ರೀತಿಸುತ್ತಾನೆ ಎಂದು ನಮಗೆ ಗೊತ್ತು. ಆದುದರಿಂದ ಅವನು ಮಥುರೆಯ ಸುಂದರಿಯರ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ ಎಂದು ಕಾಣುತ್ತದೆ. ಪ್ರಿಯ ಉದ್ಧವ, ಕೃಷ್ಣನು ಇತರ ಸ್ತ್ರೀಯರ ಮಧ್ಯೆ ಇದ್ದಾಗ ನಮ್ಮನ್ನು ಒಮ್ಮೊಮ್ಮೆ ಸ್ಮರಿಸಿಕೊಳ್ಳುತ್ತಾನೆಯೇ ಎನ್ನುವುದನ್ನು ದಯವಿಟ್ಟು ಹೇಳುವೆಯಾ? ಮತ್ತೊಬ್ಬ ಗೋಪಿಯು ಹೀಗೆ ಹೇಳಿದಳು. ಕುಮುದಿನಿ ಹೂಗಳ ಮಧ್ಯೆ ಬೆಳದಿಂಗಳಿನಲ್ಲಿ ವೃಂದಾವನವು ತುಂಬ ಸುಂದರವಾಗಿ ಕಂಡ ಆ ರಾತ್ರಿಯ ನೆನಪು ಅವನಿಗಿದೆಯೇ? ಕೃಷ್ಣನು ನಮ್ಮೊಡನೆ ನರ್ತಿಸುತ್ತಿದ್ದ ಗಾಳಿಯು ಕಾಲ್ಗೆಜ್ಜೆಗಳ ನಾದದಿಂದ ತುಂಬಿ ಹೋಗಿತ್ತು. ನಾವು ಆಗ ಸಂತೋಷದಿಂದ ಸಂಭಾಷಣೆ ಮಾಡಿದೆವು. ಅವನಿಗೆ ಆ ರಾತ್ರಿಯ ನೆನಪುಂಟೆ? ನಾವು ಆ ರಾತ್ರಿಯನ್ನು ಸ್ಮರಿಸಿಕೊಳ್ಳುತ್ತೇವೆ. ನಮಗೆ ವಿರಹ ವೇದನೆಯಾಗುತ್ತದೆ. ಕೃಷ್ಣನಿಂದ ದೂರವಾಗಿರುವುದರಿಂದ ನಮ್ಮ ದೇಹಗಳು ಉರಿಯುತ್ತಿರುವಂತೆ ತಳಮಳವಾಗುತ್ತದೆ. ತನ್ನ ಧಾರಾಕಾರ ಮಳೆಯಿಂದ ಕಾಡಿನ ಕಿಚ್ಚನ್ನು ಆರಿಸಲು ಕಾಣಿಸಿಕೊಳ್ಳುವ ಮೋಡದಂತೆ ನಮ್ಮ ದೇಹದ ಜ್ವಾಲೆಯನ್ನು ಆರಿಸಲು ಅವನಿಗೆ ಹಿಂದಕ್ಕೆ ಬರುವ ಆಲೋಚನೆಯಿತ್ತು. ಮತ್ತೊಬ್ಬ ಗೋಪಿಯು ಹೀಗೆಂದಳು. ಕೃಷ್ಣನು ತನ್ನ ಶತ್ರುವನ್ನು ಕೊಂದಿದ್ದಾನೆ, ಕಂಸನ ರಾಜ್ಯವನ್ನು ಗೆದ್ದುಕೊಂಡಿದ್ದಾನೆ. ಪ್ರಾಯಶಃ ಈ ಹೊತ್ತಿಗೆ ಅವನಿಗೆ ರಾಜಕುಮಾರಿಯೊಬ್ಬಳೊಡನೆ ಮದುವೆಯಾಗಿರಬಹುದು, ತನ್ನ ನೆಂಟರಿಷ್ಟರೊಡನೆ ಸುಖವಾಗಿರಬಹುದು. ಆದುದರಿಂದ ಈ ಹಳ್ಳಿ ವೃಂದಾವನಕ್ಕೆ ಅವನೇಕೆ ಬರಬೇಕು? ಮತ್ತೊಬ್ಬ ಗೋಪಿಯು ಹೀಗೆ ನುಡಿದಳು. ಕೃಷ್ಣನು ದೇವೋತ್ತಮ ಪರಮಪುರುಷ, ಸಿರಿದೇವತೆಯ ಪತಿ, ಅವನು ಸ್ವಯಂಪೂರ್ಣನು. ವೃಂದಾವನದ ಕಾಡಿನ ಹುಡುಗಿಯರಾದ ನಮ್ಮೊಡನೆ ಅಥವಾ ಮಥುರೆಯ ನಗರದ ಯುವತಿಯರೊಡನೆ ಅವನಿಗೇನೂ ಕೆಲಸವಿಲ್ಲ. ಅವನು ಪರಮಾತ್ಮನು. ಇಲ್ಲಾಗಲಿ ಅಲ್ಲಾಗಲಿ ನಮ್ಮಲ್ಲಿ ಯಾರೊಡನೆಯೂ ಅವನಿಗೆ ಕೆಲಸವಿಲ್ಲ. ಇನ್ನೊಬ್ಬ ಗೋಪಿಯು ಹೀಗೆ ಹೇಳಿದಳು, ಕೃಷ್ಣನು ವೃಂದಾವನಕ್ಕೆ ಹಿಂದಿರುಗುವನೆಂದು ನಾವು ನಿರೀಕ್ಷಿಸುವುದರಲ್ಲಿ ವಿವೇಚನೆಯಿಲ್ಲ. ನಾವು ನಿರಾಸೆಯಲ್ಲಿ ಸಂತೋಷವಾಗಿರಲು ಪ್ರಯತ್ನಿಸಬೇಕು. ಮಹಾವೇಶ್ಯೆ ಪಿಂಗಳೆಯೂ ಸಹ ನಿರಾಸೆಯೇ ಬಹು ಹೆಚ್ಚಿನ ಸಂತೋಷ ಎಂದಳು. ನಮಗಿದೆಲ್ಲವೂ ತಿಳಿದಿದೆ, ಆದರೆ ಕೃಷ್ಣನು ಹಿಂದಕ್ಕೆ ಬರುವನೆಂಬ ನಿರೀಕ್ಷಣೆಯನ್ನು ಬಿಡುವುದು ಕಷ್ಟ. ಕೃಷ್ಣನು ಯಾವುದಾದರೂ ಸ್ತ್ರೀಯನ್ನು ಬಯಸಿದ್ದರೂ ಯಾರ ಎದೆಯ ಮೇಲೆ ಸಿರಿದೇವತೆಯು ಒರಗುವಳೋ ಆ ಕೃಷ್ಣನನ್ನು ಅವಳು ಮರೆಯುವುದು ಹೇಗೆ? ಪ್ರಿಯ ಉದ್ಧವ, ವೃಂದಾವನವು ನದಿಗಳ, ಕಾಡುಗಳ ಮತ್ತು ಗೋವುಗಳ ನಾಡು. ಇಲ್ಲಿ ವೇಣುನಾದವು ಕೇಳುತ್ತದೆ. ಕೃಷ್ಣನು ತನ್ನ ಅಣ್ಣ ಶ್ರೀ ಬಲರಾಮನೊಂದಿಗೆ ನಮ್ಮ ಸಹವಾಸದಲ್ಲಿ ಸಂತೋಷಪಟ್ಟನು. ಹೀಗೆ ವೃಂದಾವನದ ವಾತಾವರಣವೇ ಸದಾ ನಮಗೆ ಕೃಷ್ಣ ಮತ್ತು ಬಲರಾಮರ ನೆನಪನ್ನು ಕೊಡುತ್ತದೆ. ಸಿರಿದೇವತೆಯ ವಾಸಸ್ಥಾನವಾದ ವೃಂದಾವನದ ಭೂಮಿಯಲ್ಲಿ ಅವನ ಹೆಜ್ಜೆಗಳ ಗುರುತುಗಳು ಕಾಣುತ್ತಿವೆ. ಆದರೆ ಇಂತಹ ಗುರುತುಗಳು ನಾವು ಕೃಷ್ಣನನ್ನು ಪಡೆಯಲು ನೆರವಾಗಲಾರವು. ಗೋಪಿಯರು ಮುಂದುವರೆದು ಹೀಗೆಂದರು, ವೃಂದಾವನವು ಎಲ್ಲ ಸಿರಿ ಮತ್ತು ಭಾಗ್ಯಗಳಿಂದ ತುಂಬಿದೆ. ಭೌತಿಕ ಅಗತ್ಯಗಳ ಮಟ್ಟಿಗೆ ಹೇಳುವುದಾದರೆ ವೃಂದಾವನದಲ್ಲಿ ಯಾವುದಕ್ಕೂ ಬರವಿಲ್ಲ. ಆದರೆ ಇಂತಹ ಸಿರಿ ಇದ್ದರೂ ಅವರಿಗೆ ಕೃಷ್ಣ ಮತ್ತು ಬಲರಾಮರನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಸುಂದರನಾದ ಕೃಷ್ಣನ ಹಲವು ಆಕರ್ಷಕ ಲಕ್ಷಣಗಳನ್ನು, ಅವನ ನಡೆಯನ್ನು, ಅವನ ಮುಗುಳ್ನಗೆಯನ್ನು ಮತ್ತು ಅವನ ವಿನೋದದ ಮಾತುಗಳನ್ನು ನಾವು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುತ್ತೇವೆ. ಕೃಷ್ಣನು ನಡೆದುಕೊಂಡ ರೀತಿಯಿಂದ ನಾವೇ ದಿಗ್ಭ್ರಾಂತರಾಗಿದ್ದೇವೆ. ಅವನನ್ನು ಮರೆಯಲು ಸಾಧ್ಯವೇ ಇಲ್ಲ. ಪ್ರಿಯ ಪ್ರಭುವೇ, ಸಿರಿದೇವತೆಯ ಪ್ರಿಯಪತಿಯೇ, ವೃಂದಾವನದ ಪ್ರಿಯ ಸ್ವಾಮಿಯೇ ಮತ್ತು ಸಂಕಟದಲ್ಲಿರುವ ಭಕ್ತರ ರಕ್ಷಕನೇ, ನಾವೀಗ ಕೆಳಕ್ಕೆ ಬಿದ್ದು ಯಾತನೆಯ ಸಾಗರದಲ್ಲಿ ಮುಳುಗಿದ್ದೇವೆ. ಆದುದರಿಂದ ದಯೆಯಿಟ್ಟು ವೃಂದಾವನಕ್ಕೆ ಹಿಂದಿರುಗಿ ನಮ್ಮನ್ನು ಈ ದಯನೀಯ ಸ್ಥಿತಿಯಿಂದ ಪಾರು ಮಾಡು ಎಂದು ನಾವು ಸದಾ ಅವನಿಗೆ ಪ್ರಾರ್ಥನೆ ಮಾಡುತ್ತಿರುತ್ತೇವೆ. ಕೃಷ್ಣನ ವಿರಹದಲ್ಲಿ ಗೋಪಿಯರ ಅಲೌಕಿಕ ವಿಪರೀತ ಸ್ಥಿತಿಯನ್ನು ಉದ್ಧವನು ಸೂಕ್ಷ್ಮವಾಗಿ ನೋಡಿದನು. ಶ್ರೀಕೃಷ್ಣನ ಲೀಲೆಗಳನ್ನು ಮತ್ತೆ ಮತ್ತೆ ನಿರೂಪಿಸುವುದು ಸರಿಯಾದ ಮಾರ್ಗ ಎಂದು ಭಾವಿಸಿದನು. ಭೌತಿಕ ಕಷ್ಟಗಳ ಉಜ್ವಲ ಉರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದ ಜನರು ಯಾವಾಗಲೂ ಬೇಯುತ್ತಿರುತ್ತಾರೆ. ಗೋಪಿಯರು ಕೃಷ್ಣ ವಿರಹದಿಂದ ಪ್ರಜ್ವಲಿಸುವ ಅಲೌಕಿಕ ಬೆಂಕಿಯಲ್ಲಿ ಬೇಯುತ್ತಿದ್ದರು. ಆದರೆ ಗೋಪಿಯರ ಸಂಕಟವನ್ನು ಉಲ್ಬಣಗೊಳಿಸುತ್ತಿದ್ದ ಪ್ರಜ್ವಲಿಸುವ ಉರಿಯು ಭೌತಿಕ ಜಗತ್ತಿನ ಉರಿಯಿಂದ ಭಿನ್ನವಾದದ್ದು. ಗೋಪಿಯರಿಗೆ ಸದಾ ಕೃಷ್ಣನ ಸಹವಾಸವೂ ಬೇಕು. ಆದರೆ ಪ್ರಾಪಂಚಿಕ ಮನೋಧರ್ಮದ ಮನುಷ್ಯನಿಗೆ ಪ್ರಾಪಂಚಿಕ ನೆಮ್ಮದಿಯ ಲಾಭ ಬೇಕು. ಗೋಪಪಾಲಕರು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾಗ ಕೃಷ್ಣನು ಅವರನ್ನು ಪ್ರಜ್ವಲಿಸುವ ಉರಿಯಿಂದ ಒಂದು ಕ್ಷಣದಲ್ಲಿ ಕಾಪಾಡಿದನೆಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳಿದ್ದಾರೆ. ಹಾಗೆಯೇ ಗೋಪಿಯರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಅವರಿಗೆ ಕೃಷ್ಣನ ಸಹವಾಸವು ಪ್ರಾರಂಭವಾದಾಗಿನಿಂದ ಅವನ ಕಾರ್ಯಗಳನ್ನು ಕುರಿತು ಧ್ಯಾನಿಸುವುದರಿಂದ ವಿರಹಾಗ್ನಿಯಿಂದ ಪಾರಾಗಬಹುದು ಎಂದು ಉದ್ಧವನು ಅವರಿಗೆ ಹೇಳಿದನು. ಉದ್ಧವನ ನಿರೂಪಣೆಯಿಂದ ಕೃಷ್ಣನ ಲೀಲೆಗಳನ್ನೆಲ್ಲ ಬಾಹ್ಯವಾಗಿ ಗೋಪಿಯರು ಕಾಣಬಹುದಾಗಿತ್ತು. ಅಂತರಂಗದೊಳಗೆ ಅವರು ಆ ಲೀಲೆಗಳನ್ನು ಸ್ಮರಿಸಿಕೊಳ್ಳಬಹುದಾಗಿತ್ತು. ಉದ್ಧವನ ಉಪದೇಶದಿಂದ ಕೃಷ್ಣನು ತಮ್ಮಿಂದ ಬೇರೆಯಲ್ಲ ಎಂದು ಗೋಪಿಯರಿಗೆ ಅರ್ಥವಾಯಿತು. ಅವರು ಸದಾ ಕೃಷ್ಣನನ್ನೇ ಕುರಿತು ಯೋಚನೆ ಮಾಡುತ್ತಿದ್ದಂತೆ ಮಥುರೆಯಲ್ಲಿ ಕೃಷ್ಣನು ಸದಾ ಅವರನ್ನೇ ಕುರಿತು ಯೋಚನೆ ಮಾಡುತ್ತಿದ್ದ. ಉದ್ಧವನ ಸಂದೇಶವೂ ಉಪದೇಶವೂ ಗೋಪಿಯರನ್ನು ತಕ್ಷಣದ ಸಾವಿನಿಂದ ಉಳಿಸಿತು. ಗೋಪಿಯರು ಉದ್ಧವನಿಂದ ಉಪಕಾರವಾಯಿತೆಂದು ಒಪ್ಪಿಕೊಂಡರು. ಉದ್ಧವನು ಗೋಪಿಯರ ಮಾರ್ಗದರ್ಶಕ ಗುರುವಿನಂತೆಯೇ ನಡೆದುಕೊಂಡನು. ಪ್ರತಿಯಾಗಿ ಅವರು ಕೃಷ್ಣನನ್ನು ಪೂಜಿಸುವಂತೆಯೇ ಅವನನ್ನು ಪೂಜಿಸಿದರು. ಗುರುವು ದೇವೋತ್ತಮ ಪರಮಪುರುಷನ ಆಪ್ತ ಸೇವಕನಾದದ್ದರಿಂದ ಗುರುವನ್ನು ಅದೇ ಮಟ್ಟದಲ್ಲಿ ಪೂಜಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ತಿಳಿದವರು ಗುರುವು ಕೃಷ್ಣನ ಬಾಹ್ಯ ರೂಪ ಎಂದು ಒಪ್ಪಿಕೊಳ್ಳುತ್ತಾರೆ. ಕೃಷ್ಣನು ತಮ್ಮೊಡನೆ ಇದ್ದಾನಲ್ಲ ಎಂಬ ಅರಿವು ಗೋಪಿಯರಲ್ಲಿ ಮೂಡಿತು. ಆ ಅರಿವಿನ ಕಾರಣವಾಗಿ ಅವರನ್ನು ಬಾಧಿಸುತ್ತಿದ್ದ ದಿವ್ಯ ದಳ್ಳುರಿಯಿಂದ ಗೋಪಿಯರು ಮುಕ್ತರಾದರು. ಅವರು ತಮ್ಮ ಹೃದಯಗಳಲ್ಲಿ ಕೃಷ್ಣನ ಸಹವಾಸವನ್ನು ಸ್ಮರಿಸಿಕೊಂಡರು. ಹೊರಗಡೆಯಿಂದ ಉದ್ಧವನು ನಿರ್ಣಾಯಕ ಆದೇಶಗಳನ್ನು ಕೊಟ್ಟು ಅವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ನೆರವಾದನು. ಶಾಸ್ತ್ರಗಳಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಅಧೋಕ್ಷಜ ಎಂದು ವರ್ಣಿಸಿದೆ. ಹೀಗೆಂದರೆ ಭೌತಿಕ ಇಂದ್ರಿಯಗಳು ಅವನನ್ನು ಗ್ರಹಿಸಲಾರವು ಎಂದರ್ಥ. ಭೌತಿಕ ಇಂದ್ರಿಯಗಳು ಅವನನ್ನು ಗ್ರಹಿಸಲಾರದೆ ಹೋದರೂ ಅವನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಅದೇ ಸಮಯದಲ್ಲಿ ಬ್ರಹ್ಮನ್ ಆಗಿ ತನ್ನ ಸರ್ವವ್ಯಾಪ್ತಿಯಿಂದ ಅವನು ಎಲ್ಲೆಲ್ಲಿಯೂ ಇದ್ದಾನೆ. ಪರಮಸತ್ಯದ ಮೂರು ದಿವ್ಯ ಲಕ್ಷಣಗಳನ್ನು ದೇವೋತ್ತಮ ಪುರುಷನಾಗಿ ಭಗವಾನ್, ಒಂದು ಸ್ಥಳದಲ್ಲಿ ನೆಲೆಯಾದ ಪರಮಾತ್ಮ ಮತ್ತು ಸರ್ವವ್ಯಾಪಿಯಾದ ಬ್ರಹ್ಮನ್, ಉದ್ಧವನೊಂದಿಗೆ ಗೋಪಿಯರ ಭೇಟಿ ಮತ್ತು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿರುವಂತೆ ಅವರ ಸ್ಥಿತಿಯನ್ನು ಅಧ್ಯಯನ ಮಾಡುವುದರಲ್ಲಿಯೇ ಅರ್ಥ ಮಾಡಿಕೊಳ್ಳಬಹುದು.
ಆರು ಮಂದಿಗೋ ಸ್ವಾಮಿಗಳು ಸದಾ ಗೋಪಿಯರ ಚಟುವಟಿಕೆಗಳ ಯೋಚನೆಯಲ್ಲಿ ತನ್ಮಯರಾಗಿದ್ದರು ಎಂದು ಶ್ರೀನಿವಾಸ ಆಚಾರ್ಯರು ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನನ್ನು ಗೋಪಿಯರು ಪೂಜಿಸಿದ ವಿಧಾನವನ್ನು ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಶ್ರೇಷ್ಠ ಎಂದು ಸೂಚಿಸಿದ್ದಾರೆ. ಶ್ರೀಶುಕ ಮುನಿಗಳು ಸರಿಯಾದ ಹಿರಿಯರಿಂದ ಗೋಪಿಯರ ಮತ್ತು ಕೃಷ್ಣನ ಸಂಬಂಧವನ್ನು ಕುರಿತು ಕೇಳಿದರೆ ಮತ್ತು ಆದೇಶಗಳನ್ನು ಪಾಲಿಸಿದರೆ ಯಾರೇ ಆದರೂ ಭಕ್ತಿಪೂರ್ವಕ ಸೇವೆಯ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಾರೆ ಮತ್ತು ಪ್ರಾಪಂಚಿಕ ಸುಖದ ಕಾಮವನ್ನು ಬಿಡಲು ಸಮರ್ಥರಾಗುತ್ತಾರೆ ಎಂದು ಹೇಳಿದ್ದಾರೆ. ಉದ್ಧವನ ಉಪದೇಶದಿಂದ ಎಲ್ಲ ಗೋಪಿಯರಿಗೂ ಸಮಾಧಾನವಾಯಿತು. ವೃಂದಾವನದಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಇರುವಂತೆ ಅವರು ಅವನನ್ನು ಕೇಳಿಕೊಂಡರು. ಅವನು ಅವರ ಸೂಚನೆಯನ್ನು ಒಪ್ಪಿಕೊಂಡು ಕೆಲವು ದಿನಗಳು ಮಾತ್ರವಲ್ಲ ಕೆಲವು ತಿಂಗಳ ಕಾಲ ಅವರೊಡನಿದ್ದನು. ಅವರು ಕೃಷ್ಣನ ದಿವ್ಯ ಸಂದೇಶ ಮತ್ತು ಲೀಲೆಗಳನ್ನು ಕುರಿತು ಯೋಚಿಸುವುದರಲ್ಲಿ ನಿರತರಾಗಿರುವಂತೆ ಅವನು ಮಾಡಿದನು. ಗೋಪಿಯರಿಗೆ ತಾವು ನೇರವಾಗಿ ಕೃಷ್ಣನ ಸಹವಾಸವನ್ನು ಪಡೆದ ಅನುಭವವಾಯಿತು. ಉದ್ಧವನು ವೃಂದಾವನದಲ್ಲಿದ್ದಾಗ ಅಲ್ಲಿನ ನಿವಾಸಿಗಳು ಅವನ ಸಹವಾಸವನ್ನು ಸವಿದರು. ಕೃಷ್ಣನ ಚಟುವಟಿಕೆಗಳನ್ನು ಚರ್ಚಿಸುತ್ತಿದ್ದಾಗ ದಿನಗಳು ಕ್ಷಣಗಳಂತೆ ಹಾರಿಹೋದವು. ಯಮುನಾ ನದಿ, ಹಲವು ಹಣ್ಣುಗಳಿಂದ ಅಲಂಕೃತವಾದ ಹಣ್ಣಿನ ತೋಟಗಳು, ಗೋವರ್ಧನಗಿರಿ ಗುಹೆಗಳು, ಅರಳುತ್ತಿರುವ ಹೂವುಗಳು ಎಲ್ಲ ಸೇರಿ ರೂಪಿಸಿದ ವೃಂದಾವನದ ಸಹಜ ವಾತಾವರಣವು ಕೃಷ್ಣನ ಲೀಲೆ ಗಳನ್ನು ಹೇಳಲು ಉದ್ಧವನಿಗೆ ಸ್ಫೂರ್ತಿಯನ್ನು ನೀಡಿತು. ಕೃಷ್ಣನ ಸಹವಾಸವನ್ನು ಸವಿದಂತೆಯೇ ನಿವಾಸಿಗಳು ಉದ್ಧವನ ಸಹವಾಸವನ್ನೂ ಸವಿದರು. ಗೋಪಿಯರು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮನಸ್ಸನ್ನಿಟ್ಟುಕೊಂಡಿದ್ದುದರಿಂದ ಅವರ ಮನೋಧರ್ಮವು ಉದ್ಧವನನ್ನು ಆಕರ್ಷಿಸಿತು. ಕೃಷ್ಣನ ವಿಷಯದಲ್ಲಿ ಅವರಿಗಿದ್ದ ಕಾತರವು ಅವನಿಗೆ ಸ್ಫೂರ್ತಿಯನ್ನು ನೀಡಿತು. ಅವನು ಅವರಿಗೆ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಲು ಪ್ರಾರಂಭಿಸಿದ ಮತ್ತು ಅವರ ದಿವ್ಯ ಗುಣಗಳನ್ನು ಹೊಗಳಿ ಹೀಗೆ ಹಾಡುಗಳನ್ನು ರಚಿಸಿದ. ಬದುಕಿನಲ್ಲಿ ಮನುಷ್ಯ ರೂಪವನ್ನು ಸ್ವೀಕರಿಸಿದ ಎಲ್ಲ ಜೀವಿಗಳಲ್ಲಿ ಗೋಪಿಯರು ತಮ್ಮ ಮಹತ್ಕಾರ್ಯದಲ್ಲಿ ಅತ್ಯಮೋಘವಾಗಿ ಯಶಸ್ವಿಗಳಾಗಿದ್ದಾರೆ. ಅವರ ಆಲೋಚನೆಯು ಕೃಷ್ಣನ ಚರಣ ಕಮಲಗಳಲ್ಲಿ ಒಂದಾಗಿ ಹೋಗಿದೆ. ಕೃಷ್ಣನು ಮುಕುಂದನು, ಮುಕ್ತಿಯನ್ನು ಅನುಗ್ರಹಿಸುವವನು. ಮಹರ್ಷಿಗಳು ಸಂತರು ಅವನ ಚರಣ ಕಮಲಗಳ ಧ್ಯಾನದಲ್ಲಿ ತನ್ಮಯರಾಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಗೋಪಿಯರು ಪ್ರೇಮದಿಂದ ಪ್ರಭುವನ್ನು ಒಪ್ಪಿಕೊಂಡಿರುವುದರಿಂದ ಅವರಿಗೆ ತಾನಾಗಿಯೇ ಈ ಅಭ್ಯಾಸವು ಬಂದಿದೆ. ಅವರಿಗೆ ಯೋಗಾಭ್ಯಾಸದ ಅಗತ್ಯವಿಲ್ಲ. ಇದರಿಂದ ಸ್ಪಷ್ಟವಾಗುವುದೆಂದರೆ ಗೋಪಿಯರ ಸ್ಥಿತಿಯನ್ನು ಸಾಧಿಸಿದ ಯಾರೇ ಆಗಲಿ ಬ್ರಹ್ಮನಾಗಿ ಅಥವಾ ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿಲ್ಲ, ಬ್ರಾಹ್ಮಣ ದೀಕ್ಷೆಯನ್ನು ಪಡೆಯಬೇಕಾಗಿಲ್ಲ ಎನ್ನುವುದು.
ಭಗವದ್ಗೀತೆಯನ್ನು ಉಪದೇಶಿಸಿದ ಶ್ರೀಕೃಷ್ಣನು ತನ್ನಲ್ಲಿ ಸದುದ್ದೇಶದಿಂದ ಆಶ್ರಯವನ್ನು ಪಡೆದವನು ಶೂದ್ರನಾಗಿದ್ದರೂ ಅದಕ್ಕಿಂತ ಕೆಳಗಿನವನಾದರೂ ಬದುಕಿನ ಅತ್ಯುನ್ನತ ಗುರಿಯನ್ನು ಸಾಧಿಸುತ್ತಾನೆ ಎಂದು ಹೇಳಿದ್ದಾನೆ. ಉದ್ಧವನು ಇದನ್ನು ದೃಢಪಡಿಸಿದನು. ಇಡೀ ಪ್ರಪಂಚಕ್ಕೆ ಭಕ್ತಿಯ ಗುಣಮಟ್ಟವನ್ನು ತೋರಿಸಿಕೊಟ್ಟವರು ಗೋಪಿಯರು. ಸದಾ ಕೃಷ್ಣನನ್ನು ಕುರಿತು ಯೋಚಿಸುತ್ತಿದ್ದ ಗೋಪಿಯರ ಮೇಲ್ಪಂಕ್ತಿಯನ್ನೇ ಅನುಸರಿಸುವವನು ಆಧ್ಯಾತ್ಮಿಕ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣ ಘಟ್ಟವನ್ನು ಮುಟ್ಟಬಲ್ಲನು. ಗೋಪಿಯರು ಅತ್ಯುನ್ನತ ಸಂಸ್ಕೃತಿಯ ಸಂಸಾರಗಳಲ್ಲಿ ಹುಟ್ಟಿದವರಲ್ಲ. ಅವರು ಗೋಪಾಲಕರ ಮಕ್ಕಳು. ಆದರೂ ಕೃಷ್ಣನಲ್ಲಿ ಅತ್ಯುನ್ನತ ಪ್ರೇಮವನ್ನು ಬೆಳೆಸಿಕೊಂಡರು. ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ದೈವ ಸಾಕ್ಷಾತ್ಕಾರಕ್ಕೆ ಉನ್ನತ ಕುಲದಲ್ಲಿ ಹುಟ್ಟಿರಬೇಕಾಗಿಲ್ಲ. ಅಗತ್ಯವಾದುದೆಂದರೆ ಕೃಷ್ಣ ಪ್ರೇಮದಲ್ಲಿ ಹರ್ಷೋನ್ಮಾದವನ್ನು ಬೆಳೆಸಿಕೊಳ್ಳುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಸದಾ ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದಕ್ಕಿಂತ ಬೇರೇನೂ ಅರ್ಹತೆಯ ಅಗತ್ಯವಿಲ್ಲ. ಕೃಷ್ಣನು ಪರಮ ಅಮೃತ, ಎಲ್ಲ ಆನಂದದ ಆಕರ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವುದರ ಪರಿಣಾಮವು ಅಮೃತವನ್ನು ಕುಡಿದಂತೆ. ಅದನ್ನು ಕುಡಿದವನಿಗೆ ತಿಳಿದೋ ತಿಳಿಯದೆಯೋ ಅದರ ಪರಿಣಾಮವಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಕ್ರಿಯಾಶೀಲತ್ವವು ಎಲ್ಲೆಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಮನುಷ್ಯನು ಎಲ್ಲಿ ಅಥವಾ ಯಾವಾಗ ಹುಟ್ಟಿದ ಎನ್ನುವುದು ಪ್ರಕೃತವೇ ಅಲ್ಲ. ನಿಸ್ಸಂದೇಹವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ ಯಾರನ್ನಾದರೂ ಕೃಷ್ಣನು ಆಶೀರ್ವದಿಸುತ್ತಾನೆ. ಗೋಪಾಲಕರ ಕುಟುಂಬದಲ್ಲಿ ಹುಟ್ಟಿದ್ದರೂ ಗೋಪಿಯರು ಸಾಧಿಸಿದ ಪರಮಾನುಗ್ರಹ ಸ್ಥಿತಿಯನ್ನು ಸಿರಿದೇವಿಯೂ ಸಹ ಸಾಧಿಸಲಿಲ್ಲ. ಸ್ವರ್ಗದ ನಿವಾಸಿಗಳ ದೇಹಗಳು ಕಮಲಗಳಂತಿದ್ದರೂ ಅವರೂ ಆ ಸ್ಥಿತಿಯನ್ನು ಸಾಧಿಸಲಿಲ್ಲ. ಗೋಪಿಯರು ಎಷ್ಟು ಭಾಗ್ಯವಂತರೆಂದರೆ ರಾಸಲೀಲೆಯ ಕಾಲದಲ್ಲಿ ಸ್ವತಃ ಕೃಷ್ಣನೇ ಅವರನ್ನು ತನ್ನ ತೋಳುಗಳಿಂದ ಆಲಂಗಿಸಿಕೊಂಡನು. ಮುಖಕ್ಕೆ ಮುಖವಿಟ್ಟು ಕೃಷ್ಣನು ಅವರನ್ನು ಚುಂಬಿಸಿದನು. ಮೂರು ಜಗತ್ತುಗಳಲ್ಲಿ ಗೋಪಿಯರನ್ನು ಬಿಟ್ಟು ಇನ್ನು ಯಾವ ಸ್ತ್ರೀಗೂ ಇದನ್ನು ಸಾಧಿಸಲು ಸಾಧ್ಯವಿಲ್ಲ. ಉದ್ಧವನು ಗೋಪಿಯರ ಉನ್ನತ ಸ್ಥಾನವನ್ನು ಅರ್ಥ ಮಾಡಿಕೊಂಡನು. ಅವರಿಗೆ ನಮಸ್ಕರಿಸಿ ಅವರ ಪಾದ ಧೂಳಿಯನ್ನು ತಲೆಯಲ್ಲಿ ಧರಿಸಲು ಬಯಸಿದನು. ಆದರೂ ಅವರ ಚರಣ ಧೂಳಿಯನ್ನು ನೀಡುವಂತೆ ಗೋಪಿಯರನ್ನು ಪ್ರಾರ್ಥಿಸಲು ಅವನಿಗೆ ಧೈರ್ಯ ಬರಲಿಲ್ಲ. ಅವರು ಒಪ್ಪದಿರಬಹುದು ಎಂದು ತೋರಿತು. ಆದುದರಿಂದ ಅವರಿಗೆ ತಿಳಿಯದಂತೆ ಅವರ ಪಾದ ಧೂಳಿಯನ್ನು ತಲೆಯಲ್ಲಿ ಧರಿಸಲು ಬಯಸಿದನು. ವೃಂದಾವನದಲ್ಲಿ ಲೆಕ್ಕಕ್ಕೆ ಬಾರದ ಹುಲ್ಲಿನ ಗುಂಪಾಗಲು ಅಥವಾ ಮೂಲಿಕೆಯಾಗಲು ಅವನು ಬಯಸಿದನು. ಗೋಪಿಯರಿಗೆ ಕೃಷ್ಣನಲ್ಲಿ ಎಷ್ಟು ಆಕರ್ಷಣೆ ಎಂದರೆ ಕೃಷ್ಣನ ಕೊಳಲಿನ ದನಿಯನ್ನು ಕೇಳಿದಾಗ ಕೂಡಲೇ ತಮ್ಮ ಸಂಸಾರಗಳನ್ನು, ಮಕ್ಕಳನ್ನು, ಮರ್ಯಾದೆಯನ್ನು ಮತ್ತು ಸ್ತ್ರೀ ಸಹಜ ಲಜ್ಜೆಯನ್ನು ಬಿಟ್ಟು ಕೃಷ್ಣನು ನಿಂತಿದ್ದ ಸ್ಥಳಕ್ಕೆ ಓಡುತ್ತಿದ್ದರು. ತಾವು ಹಾದಿಯಲ್ಲಿ ಹೋಗುತ್ತಿದ್ದೇವೆಯೇ ಅಥವಾ ಕಾಡಿನಲ್ಲಿಯೇ ಎಂದು ಸಹ ಅವರು ಗಮನಿಸುತ್ತಿರಲಿಲ್ಲ. ಅವರಿಗೇ ಕಾಣದಂತೆ ಅವರ ಪಾದ ಧೂಳಿಯು ವೃಂದಾವನದ ಹುಲ್ಲಿನ ಎಸಳುಗಳ ಮೇಲೆ ಮತ್ತು ಮೂಲಿಕೆಗಳ ಮೇಲೆ ಬೀಳುತ್ತಿತ್ತು. ಗೋಪಿಯರ ಪಾದ ಧೂಳಿಯನ್ನು ತನ್ನ ತಲೆಯಲ್ಲಿ ಧರಿಸುವ ಧೈರ್ಯ ಬಾರದೆ ಉದ್ಧವನು ಮುಂದಿನ ಜನ್ಮದಲ್ಲಿ ಹುಲ್ಲಿನ ಗುಂಪಾಗಿ ಮತ್ತು ಮೂಲಿಕೆಯಾಗಿ ಹುಟ್ಟಲು ಬಯಸಿದನು. ಆಗ ಅವನಿಗೆ ಗೋಪಿಯರ ಚರಣ ಧೂಳಿಯು ಲಭ್ಯವಾಗುತ್ತಿತ್ತು. ಕೃಷ್ಣನ ಪಾದಗಳನ್ನು ಸಿರಿದೇವತೆಯು ಮಾತ್ರವಲ್ಲ, ಬ್ರಹ್ಮ ಮತ್ತು ಶಿವನಂತಹ ಉನ್ನತ ದೇವತೆಗಳೂ ಪೂಜಿಸುತ್ತಾರೆ. ಯೋಗಿಗಳು ಅವನನ್ನು ಕುರಿತು ತಮ್ಮ ಹೃದಯಗಳಲ್ಲಿ ಧ್ಯಾನ ಮಾಡುತ್ತಾರೆ. ಅಂತಹ ಚರಣ ಕಮಲಗಳನ್ನು ತಮ್ಮ ಉಬ್ಬಿದ ಸುಂದರ ಸ್ತನಗಳ ಮೇಲೆ ಇಟ್ಟುಕೊಂಡು ಎಲ್ಲ ಬಗೆಯ ಐಹಿಕ ಕಶ್ಮಲಗಳನ್ನು ತೊಡೆದುಕೊಳ್ಳುವ ಗೋಪಿಯರ ಅಸಾಧಾರಣ ಭಾಗ್ಯವನ್ನು ಉದ್ಧವನು ಮೆಚ್ಚಿಕೊಂಡನು. ಹೀಗೆ ಉದ್ಧವನು ಗೋಪಿಯರ ಚರಣ ಕಮಲಗಳನ್ನು ಸದಾ ಪ್ರಾರ್ಥಿಸಲು ಸಾಧ್ಯವಾಗಬೇಕೆಂದು ಬಯಸಿದನು. ಗೋಪಿಯರ ಪಾದ ಪದ್ಮಗಳಿಗಂಟಿದ ಧೂಳಿನಿಂದ ತಾನು ಪುರಸ್ಕೃತನಾಗಲಿ ಎಂಬುದು ತನ್ನ ಅನುಗಾಲದ ಪ್ರಾರ್ಥನೆಯಾಗಬೇಕು, ಹಾಗಾಗುವುದು ಸಾಧ್ಯವಾಗಲೆಂದು ಉದ್ಧವನು ಅಪೇಕ್ಷೆ ಪಟ್ಟ. ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ಗೋಪಿಯರು ಗಾನ ಮಾಡಿದುದು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ವೃಂದಾವನದಲ್ಲಿ ಕೆಲವು ದಿನಗಳಿದ್ದು ಅನಂತರ ಉದ್ಧವನು ಕೃಷ್ಣನ ಬಳಿಗೆ ಹಿಂದಿರುಗಲು ಬಯಸಿದನು. ನಂದ ಮಹಾರಾಜ ಮತ್ತು ಯಶೋದೆಯರ ಒಪ್ಪಿಗೆಯನ್ನು ಬೇಡಿದನು. ಗೋಪಿಯರಿಗೆ ವಿದಾಯ ಹೇಳಲು ಅವರನ್ನು ಭೇಟಿಯಾದನು ಮತ್ತು ಅವರ ಅಪ್ಪಣೆಯನ್ನು ಪಡೆದು ಮಥುರೆಗೆ ಹೋಗಲು ರಥವನ್ನು ಹತ್ತಿದನು. ಉದ್ಧವನು ಹೊರಡಲಿದ್ದಾಗ ನಂದ ಮಹಾರಾಜ ಮತ್ತು ಯಶೋದೆಯರ ಮುಂದಾಳತ್ವದಲ್ಲಿ ವೃಂದಾವನದ ನಿವಾಸಿಗಳೆಲ್ಲ ಅವನನ್ನು ಬೀಳ್ಕೊಳ್ಳಲು ಬಂದರು ಮತ್ತು ವೃಂದಾವನದಲ್ಲಿ ದೊರೆಯುವ ಅನೇಕ ಬಗೆಯ ಬೆಲೆಬಾಳುವ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟರು. ಕೃಷ್ಣನಲ್ಲಿ ತೀವ್ರ ಪ್ರೇಮದಿಂದ ಅವರು ತಮ್ಮ ಭಾವನೆಗಳನ್ನು ಕಣ್ಣೀರಿನಲ್ಲಿ ತೋರಿಸಿಕೊಂಡರು. ಅವರೆಲ್ಲರೂ ಉದ್ಧವನ ಹರಕೆಯನ್ನು ಬಯಸಿದರು. ಸದಾ ಕೃಷ್ಣನ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಳ್ಳಬೇಕು, ಅವರ ಮನಸ್ಸುಗಳು ಅವನ ಚರಣ ಕಮಲಗಳಲ್ಲಿ ನೆಲೆಸಿರಬೇಕು, ಅವರ ಮಾತುಗಳು ಕೃಷ್ಣನ ಮಹಿಮೆಯನ್ನು ಹೇಳುವುದರಲ್ಲಿ ನಿರತವಾಗಿರಬೇಕು ಮತ್ತು ಅವರ ದೇಹಗಳು ಕೃಷ್ಣನಿಗೆ ತಲೆಬಾಗಿ ಅವನನ್ನು ಸ್ಮರಿಸುವುದರಲ್ಲಿ ನಿರತವಾಗಿರಬೇಕು ಎಂದು ಅವರೆಲ್ಲರ ಅಪೇಕ್ಷೆ. ವೃಂದಾವನದ ನಿವಾಸಿಗಳ ಪ್ರಾರ್ಥನೆಯು ಆತ್ಮ ಸಾಕ್ಷಾತ್ಕಾರದ ಅತಿಶ್ರೇಷ್ಠ ರೀತಿ. ಇದರ ವಿಧಾನವು ಬಹು ಸರಳವಾದದ್ದು. ಸದಾ ಕೃಷ್ಣನ ಚರಣ ಕಮಲಗಳಲ್ಲಿ ಮನಸ್ಸನ್ನು ನಿಲ್ಲಿಸುವುದು, ಬೇರೆಲ್ಲ ವಿಷಯಗಳನ್ನು ಬಿಟ್ಟು ಸದಾ ಕೃಷ್ಣನ ವಿಷಯವನ್ನೇ ಹೇಳುವುದು ಮತ್ತು ಸದಾ ದೇಹವನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುವುದು. ಅದರಲ್ಲಿಯೂ ಈ ಮನುಷ್ಯ ಜನ್ಮದಲ್ಲಿ ಮನುಷ್ಯನು ತನ್ನ ಜೀವನ ಸಂಪನ್ಮೂಲಗಳು, ಮಾತು ಮತ್ತು ಬುದ್ಧಿಶಕ್ತಿ ಎಲ್ಲವನ್ನೂ ಪ್ರಭುವಿಗೆ ಸೇವೆಗೆ ಮುಡಿಪು ಮಾಡಬೇಕು. ಇಂತಹ ಚಟುವಟಿಕೆಗಳು ಮಾತ್ರ ಮನುಷ್ಯನನ್ನು ಪರಿಪೂರ್ಣತೆಯ ಅತ್ಯುನ್ನತ ಮಟ್ಟಕ್ಕೆ ಏರಿಸಬಲ್ಲದು. ಎಲ್ಲ ಬಲ್ಲವರ ತೀರ್ಮಾನವೂ ಇದೆ. ವೃಂದಾವನದ ನಿವಾಸಿಗಳು ಪರಮಪ್ರಭುವಿನ ಸಂಕಲ್ಪದಂತೆ ಮತ್ತು ನಮ್ಮ ಕಾರ್ಯಗಳ ಫಲಕ್ಕನುಗುಣವಾಗಿ ನಾವು ಎಲ್ಲಿಯಾದರೂ ಹುಟ್ಟಬಹುದು. ನಾವು ಎಲ್ಲಿ ಹುಟ್ಟುತ್ತೇವೆ ಎನ್ನುವುದು ಮುಖ್ಯವಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರಬೇಕು ಎನ್ನುವುದೇ ನಮ್ಮ ಪ್ರಾರ್ಥನೆ ಎಂದು ಹೇಳಿದರು. ಶ್ರೀಕೃಷ್ಣನ ಪರಿಶುದ್ಧ ಭಕ್ತನು ಸ್ವರ್ಗಲೋಕಗಳಿಗೆ ಅಥವಾ ವೈಕುಂಠ ಅಥವಾ ಗೋಲೋಕ ವೃಂದಾವನಗಳಿಗೆ ಸಹ ಏರಲು ಬಯಸುವುದಿಲ್ಲ. ಏಕೆಂದರೆ ತನ್ನ ವೈಯಕ್ತಿಕ ತೃಪ್ತಿಯ ಬಯಕೆ ಅವನಿಗಿಲ್ಲ. ಪರಿಶುದ್ಧ ಭಕ್ತನಿಗೆ ಸ್ವರ್ಗ ನರಕಗಳೆರಡರೂ ಒಂದೇ ಸಮ. ಕೃಷ್ಣನಿಲ್ಲದ ಸ್ವರ್ಗವೂ ನರಕವೇ, ಕೃಷ್ಣನಿರುವ ನರಕವೂ ಸ್ವರ್ಗವೇ. ಉದ್ಧವನು ವೃಂದಾವನದ ಪರಿಶುದ್ಧ ಭಕ್ತರ ಪೂಜೆಯನ್ನು ಸಾಕಷ್ಟು ಮೆಚ್ಚಿ ಮಥುರೆಗೆ ಮತ್ತು ತನ್ನ ಪ್ರಭು ಕೃಷ್ಣನ ಬಳಿಗೆ ಹಿಂದಿರುಗಿದನು. ಕೃಷ್ಣ ಮತ್ತು ಬಲರಾಮರಿಗೆ ತಲೆಬಾಗಿ ಗೌರವವನ್ನು ಸೂಚಿಸಿದ ನಂತರ ವೃಂದಾವನ ನಿವಾಸಿಗಳ ಅದ್ಭುತವಾದ ಭಕ್ತಿಪೂರ್ವಕ ಜೀವನವನ್ನು ವರ್ಣಿಸಲು ಪ್ರಾರಂಭಿಸಿದನು. ವೃಂದಾವನ ನಿವಾಸಿಗಳು ಕೊಟ್ಟ ಉಡುಗೊರೆಗಳನ್ನೆಲ್ಲ ಕೃಷ್ಣನ ತಂದೆ ವಸುದೇವನಿಗೆ ಮತ್ತು ಕೃಷ್ಣನ ತಾತ ಉಗ್ರಸೇನನಿಗೆ ಅರ್ಪಿಸಿದನು. ಕೃಷ್ಣನ ಸಂದೇಶವನ್ನು ಗೋಪಿಯರಿಗೆ ತಲುಪಿಸಿದ್ದು ಎಂಬ 46ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.